ಜ್ಯೂಸ್ ಕಡಿಮೆ ಮಾಡ್ತೀವಿ.
ಶಿರಸ್ಸು
ಭಾಳ ಶ್ರಮ ಪಡ್ತೀರಿ, ಚೆನ್ನಾಗಿ ತಿಳ್ಕೊಂಡಿದ್ದೀರಿ.
ಇದೆಲ್ಲರೂ ಕೂಡ ಬೇರೆ ಬಂದ್ಬಿಡುತ್ತೆ ನಾನು ಬರಲಿ ಅಂತ ನನ್ನ ಪ್ರಾರ್ಥನೆ ದೇವರಲ್ಲಿ ನಿಮಗೆಲ್ಲ ಬೇರೆ ಬರಲಿ, ಬಂದದ್ದು ಹೋಗದಿರಲಿ, ಅಷ್ಟು ಸಾಕು. ಸರಿ, ನಂತರ ಮುಖ ಭಾಗವರ ಒಳಗಿರುವ ರಾಗಿಂದ್ರಿಯ ವಾಸು, ನಂತರ ಕಂಠ ವಾಸುದೇವ ಗೋವಿಂದ, ಅಂದರೆ ವಾಸುದೇವನಿಂದ ಹುಟ್ಟಿದ ಅಂದರೆ ಅನೇಕ ವಾಸುದೇವ ರೂಪಗಳಿಂದ ಏರ್ಪಟ್ಟ ಗೋವಿಂದ ರೂಪಗಳಿಂದ ತಯಾರಾದದ್ದು. ದೊಡ್ಡದಾಯ್ತಲ್ಲ ಕಂಠ, ಗೋವಿಂದ ರೂಪಗಳಿಂದ ತಯಾರಾದದ್ದು. ಆ ಒಂದೊಂದು ಗೋವಿಂದ ರೂಪ ವಾಸುದೇವ ತಯಾರ, ಅಷ್ಟೇ ಇನ್ನೇನಿಲ್ಲ. ಇನ್ನು ಬರಹಗಳು ವರಹದ ತ್ರಿವಿಕ್ರಮ, ಅಂದರೆ ತ್ರಿವಿಕ್ರಮ ರೂಪಗಳಿಂದ ಏರ್ಪಟ್ಟ ಬರಹೆಗಳು. ಆ ಒಂದೊಂದು ತ್ರಿವಿಕ್ರಮ ರೂಪ ವರಹ ರೂಪಗಳಿಂದ ತಯಾರ. ಎಡಹೆಗಳು ನಾರಾಯಣ ಉದ್ಭೂತ, ಅಂದರೆ ಹೇಗೆ
ಒಂದೊಂದು
ಋಷಿಕೇಶ ರೂಪಗಳಿಂದ ಆ ಒಂದೊಂದು ಋಷಿಕೇಶ ರೂಪ ನಾರಾಯಣ, ಹೌದಾ? ಸರಿ, ನಂತರ
ನಾರಾಯಣ
ದಾಮೋದರ, ಅಂದರೆ ಬೆನ್ನು ಕುತ್ತಿಗೆ ಸೇರುವ ಪ್ರಾಂತ, ಅದನ್ನು ತಕ್ಕುತ್ತು ಅಂದರು. ಆ ತಕ್ಕುತ್ತು ದಾಮೋದರ ರೂಪಗಳಿಂದ, ಒಂದೊಂದು ದಾಮೋದರ ರೂಪ ನಾರಾಯಣ ರೂಪಗಳಿಂದ ಏರ್ಪಡುತ್ತ. ಇನ್ನ ಕೈಗಳು ಬಲ ಮೇಲ್ಮೈ ವಾಸುದೇವ, ಎಡ ಮೇಲ್ಮೈ ಸಂಕರ್ಷಣ, ಕೆಳ ಕೆಳ ಬಲಗೈ ಕೆಳ ಕೆಳ ಎಡಗೈ ಬಲಗೈ, ಅದೇ ಬಲ ಮೇಲ್ಗೈ ವಾಸುದೇವ, ಎಡ ಮೇಲ್ಗೈ ಸಂಕರ್ಷಣ, ಎಡ ಕೆಳಗೈ ಬಲ ಕೆಳಗೈ, ಹೌದಾ? ಅಂದ್ರೆ ಏನು ಚಿಕ್ಕ ಚಿಕ್ಕ ವಾಸುದೇವ ರೂಪಗಳಿಂದ ಏರ್ಪಟ್ಟ ಮೇಲ್ಬಾಹು ಬಾಹು, ಹಾಗೆ ಸಂಕರ್ಷಣ ರೂಪಗಳಿಂದ ಏರ್ಪಟ್ಟ ಊರ್ಧ ಮೇಲಿನ ಊರ್ಧಬಾಹು ಎಡಗೈ, ಕಡಗಿನದ್ದು ಪ್ರತ್ಯುಮ್ನ ರೂಪಗಳಿಂದ ಏರ್ಪಟ್ಟ ಕೈ, ಅದ್ಭುತವಾದ ಇದು ಅನಿರುದ್ಧ ರೂಪಗಳಿಂದ ಏರ್ಪಟ್ಟದ್ದು. ಹಾಗೆ ಇದು ಬಾಹು ಆದರೆ ಹಸ್ತ ಇಂದ್ರಿಯ, ಹಸ್ತ ಹಸ್ತ ಮೇಲ್ಮೈ ಹಸ್ತ, ಎಡಗೈ ಎಡ ಮೇಲ್ಮೈ ಹಸ್ತ, ಕೆಳ ಎಡಗೈ ಹಸ್ತ ಅನಿರುದ್ಧ, ಹೌದಾ? ಅದರಲ್ಲಿ ಪಾಣಿ ಇಂದ್ರಿಯ ವಾಸುದೇವ ಸಂಕರ್ಷ, ಬೆರಳುಗಳು ನಾರಾಯಣ ವಾಸುದೇವ ಸಂಕರ್ಷ, ಹಾಗೆ ಉಗುರುಗಳು ಹಾಗೆ. ಸರಿ ಆಯ್ತಾ? ಅದಾದ ಮೇಲೆ ಕೈಯಲ್ಲಿರುವ ರೇಖೆಗಳು ನಾಲ್ಕು, ಧ್ವಜ ವಜ್ರ ಅಂಕುಶ ಪದ್ಮ, ವಾಸುದೇವ ರೂಪಗಳಿಂದ ತಯಾರಾದ ರೇಖೆಗಳು. ಆಯ್ತಾ? ಇಷ್ಟು ಹೇಳಿದ್ರಲ್ಲ ನಿನ್ನೆ. ಇನ್ನ ದೇವರ ಕೈಯಲ್ಲಿರುವ ಆಯುಧಗಳ ಪರಿಚಯ ಮಾಡಿಕೊಡ್ತಾರೆ. ದೇವರ ಕೈಯಲ್ಲಿರುವ ಆಯುಧಗಳು, ಒಂದು ನನಗೆ ಸಣ್ಣ ಸಂಶಯ, ಆಚಮನ ಮಾಡೋದು ಹೇಗೆ ಗೊತ್ತಾ? ಅಲ್ಲ, ಸಾಧನೆ ಮಾಡ್ತಾ ಇದ್ದೀರಲ್ಲ, ಆಚರಣೆ ಹೇಗೆ ಮಾಡಬೇಕು? ಉತ್ತು ಮುಳುಗುವಷ್ಟು ನೀರು ಮಾತ್ರ ತಗೋಬೇಕು, ಏಕಾದಶಿ ದೊಡ್ಡ ಸೌಲಭ್ಯ ಇಲ್ಲ. ಒಂದು ಮುಡುಗುವಷ್ಟು ನೀರು ಮಾತ್ರ ತಗೋಬೇಕು. ತಗೊಳ್ಳೋ ಕಾಲಕ್ಕೆ ಬಹಳ ಜನ ತಪ್ಪು ಮಾಡ್ತಾರೆ. ಏನು ತುಟಿ ಅಂಗೈಗೆ ತಾಕಿಸ್ತಾರೆ, ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ, ಎಲ್ಲಿ ಬರಬೇಕು? ಕುಡಿದಾಗ ಹೀಗಿದ್ರೆ ಇಲ್ಲಿಂದ ಬಂದದ್ದು ಡೈರೆಕ್ಟ್ ಆಗಿ ಬಾಯಿಗೆ ಹೋಗ್ಬೇಕು. ಈ ಎರಡು ತುಟಿಗಳು ಇಲ್ಲಿ 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 ಎಲ್ಲಿ ತಾಕಬಾರದು. ಹೌದಾ? ಆ ರೀತಿಯಾಗಿ ಆ ಕೋಶ ತಗೋಬೇಕು. ಆ ಚಮನ ಏನು ಮಾಡಿದ್ರು ಹಾಗೆ. ತದನಂತರ ಎಲ್ಲವೂ ಅಷ್ಟೇ, ಎಲ್ಲ ಒಂದು ತುಟಿಯ ಎಂಜಲು ತಾಕಬಾರದು, ತುಟಿ ಬೈದ ಕೈಗೆ ಸ್ಪರ್ಶ ಆಗಬಾರದು. ಸರಿ, ನಂತರ ನೀರು ಬಿಸಿ ನೀರಿಂದ ಮಾಡಬಹುದಾ? ಮಾಡಬಾರದು. ಆ ಚಮನ ಬಿಸಿ ನೀರಿಂದ ಮಾಡಬಾರದು. ಹಾಗೆ ನೀರಲ್ಲಿ ನೊರೆ ಇರಬಾರದು. ಆ ಚಮನ ಮಾಡುವಾಗ ನೀರಲ್ಲಿ ನೊರೆ ಇದ್ದಿರಬಾರದು. ನೊರೆ ಇಲ್ಲದ ನೀರು ಬಿಸಿ ನೀರು ಆಗಿರಬಾರದು. ಎದ್ದು ನಿಂತು ಆ ಚಮನ ಮಾಡಬಾರದು. ಕೂತೇ ಆ ಚಮನ ಮಾಡಬೇಕು. ಇಷ್ಟೆಲ್ಲ ಆ ಚಮನ ಗೊತ್ತಲ್ಲ, ಗೊತ್ತಿಲ್ವಾ? ಅವಸರದಲ್ಲಿ ನಿಂತೇ ಆಚರಣೆ ಮಾಡಬಾರದು, ಕೂತೆ ಆಚರಣೆ ಮಾಡಬೇಕು. ಸರಿ, ನದಿ ಒಳಗೆ ಬಗ್ಗಿ ಆಚರಣೆ, ಬಗ್ಗಿದ್ರೆ ಕೂತಪ್ಪಲ್ಲ. ಅದಕ್ಕೆ ಸ್ವಾಮಿ ತೀರ್ಥ ಕೊಡೋ ಕಾಲಕ್ಕೆ ಬಗ್ಗೆ ತಗೋಬೇಕು. ಎಲ್ಲರೂ ಕೂಡ್ತಾ ಹೋದ್ರೆ ಆಗಲ್ಲ, ಅದಕ್ಕೆ ಬಗ್ಗೆ ತಗೊಂಡು ಹೋಗ್ತಾರೆ. ತದನಂತರ ಆಚರಣೆ ಮಾಡುವ ಕಾಲಕ್ಕೆ ಇನ್ನೇನು ಮಾಡಬೇಕು ಹೇಳಿ. ಆಚರಣದಲ್ಲಿ ಮಿನಿಮಮ್ ನಿಮ್ಗೆ ಹೇಳಿಕೊಟ್ಟಂತ ಹೇಳಿ ಇದೆಲ್ಲ ಮತ್ತು ಏಕಾದಶಿ ದಿನವಾಗದಿಂದ ತಗೊಳ್ಳೇಬೇಕು. ದಿನವಾಗದಿಂದ ತಗೊಳ್ಳದಿದ್ದರೆ ನಮಗೆ ಶರೀರ ಶುದ್ಧಿ ಆಗಲ್ಲ. ಅದರಿಂದ ಒಂದು ಸಲ ತಗೊಳ್ಳೇಬೇಕು. ಸರಿ, ನಾನು ಹೇಳಿದ ಉತ್ತರ ಕೊಡಲಿಲ್ಲ. ಇಷ್ಟು ಕೇಶವಾದ ರೂಪಗಳನ್ನು ಅದೇ ಹೇಳಿಲ್ಲ. ಕೇಶವಾದ ರೂಪಗಳ ಸ್ಮರಣೆ ಮಾಡಬೇಕಲ್ಲ, ಕೇಶವಾದ ರೂಪಗಳನ್ನು ಸ್ಮರಣೆ ಹೇಗೆ ಮಾಡುತ್ತೀರಾ? ಇಪ್ಪತ್ನಾಲ್ಕು ರೂಪಗಳು ಬಾಯಿಂದ ಮನಸ್ಸಿಂದ ಅಲ್ಲಲ್ಲಿ ಇಪ್ಪತ್ನಾಲ್ಕು ತತ್ವಗಳಲ್ಲಿ 24 ರೂಪಗಳ ಸ್ಮರಣೆ ಮಾಡ್ತೀರಾ? ಆಚರಣೆ ಮಾಡೋದಕ್ಕೆ ಪ್ರಾಕ್ಟಿಕಲ್ ಆಗಿ ಮಾಡಬೇಕು ಮಾಡ್ತಾ ಇದ್ದೀರಾ? ಆಚರಣೆ ಸರಿಯಾಗಿ ಮಾಡಲ್ಲ. ಎಲ್ಲ ಸಾಧನೆ ಮಾಡ್ಲಿಕ್ಕೆ ಹೋಗ್ತೀವಿ. ಒಂದು ಆಚರಣೆ ಸರಿಯಾಗಿ ಮಾಡಬಾರ್ದೆ. ಆಚರಣೆ ಮಾಡಬೇಕಾದ್ರೆ 24 ತತ್ವಗಳಲ್ಲಿ ಭಗವತ್ ರೂಪಗಳ ಸ್ಮರಣೆ ಅವಶ್ಯಕ. ಆಚರಣೆ ಯಾಕೆ ಮಾಡಬೇಕು? ಶುದ್ಧಿ ಆಗಿರುತ್ತೆ. 300 ಕೊಟ್ಟರು ಶುದ್ಧಿ ಆಗುತ್ತಾ? ಮತ್ತೇಗಾಗುತ್ತೆ ಅಂದರೆ 24 ತತ್ವಗಳಲ್ಲಿರುವ ಭಗವದ್ ರೂಪಗಳ ಸ್ಮರಣೆ ಮಾಡಿದರೆ ನಮ್ಮ ಶರೀರದ 24 ತತ್ವಗಳಿಂದ ಏರ್ಪಟ್ಟದ್ದು. ಆ 24 ತತ್ವಗಳ ಶುದ್ಧಿಯಾದರೆ ನಮ್ಮ ದೇಹ ಶುದ್ಧಿ. ಇದು ಇದಕ್ಕಾಗಿ ಮಾಡಿದ್ದು. ಆ ಮೇನ್ ಪರ್ಪಸ್ಸೇ ಇರಲ್ಲ. ಏನದು ಅಂದರೆ ಒಳಗೆ 24 ತತ್ವಗಳಲ್ಲಿ ಭಗವದ್ ರೂಪಗಳ ಸ್ಮರಣೆ ಹೋದೇ ಮಾಡಲ್ಲ ಅಲ್ಲ. ಆಚರಣೆ ಮಾಡೋ ಕಾಲಕ್ಕೆ ಕೇಶವಾಯ ಸ್ವಾಹ ಕೇಶವಾಯ ಅಂದಾಗ ಅಲ್ಲ. ಇಲ್ಲಿ 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 ಬೇಕಾಗಿರ್ತದೆ ಏನೋ ಹೀಗೆ ಕೊಟ್ಕೋಬೋದಲ್ಲದೆ ಕೇಶವ ಅಂದುಕೊಳ್ಳ ಅವ್ಯಕ್ತ ತತ್ವ. ಹೌದಾ? ಆ ತತ್ವದ ಸ್ಮರಣೆ ಮಾಡಿ ಅಲ್ಲಿ ತತ್ವಾಭಿಮಾನಿ ಆ ದೇವರನ್ನ ದೇವರು ಸ್ಮರಣೆ ಮಾಡ್ತಾ ಇದ್ದೀರಾ? ಇಲ್ಲ, ಮಾಡ್ತಾ ಇಲ್ಲ. ಪ್ರಾಕ್ಟಿಕಲ್ ಏನು ಮಾಡ್ತಾ ಇಲ್ಲ. ಹೌದು, ಮಾಡ್ಬೇಕಾ? ಮಾಡ್ಬೇಕಲ್ಲ, ನಾಳೆ ಮಾಡ್ತಾ. ಕಡೆ ನೀವು ಹುಟ್ಟಲಿಕ್ಕೆ ಆಗಲ್ಲ. ಅದಕ್ಕೆ ಮನಸ್ಸಿನಲ್ಲೇ ಎಲ್ಲ ತತ್ವಗಳಲ್ಲಿ ಸ್ಮರಣೆ ಮಾಡಿಕೊಡಿ. ಅಲ್ಲಿ ಬೇಸಿಕ್ ನೋಡಿ, ನಿಮಗೆ ಆಚಮನ ಬರಲ್ಲ ಅಂತ ಹೇಳಿ ಕೊಟ್ಟದ್ದು ನಷ್ಟು ಇನ್ನೇನಿಲ್ಲ. ಎತ್ತಿ ತೋರಿಸೋದಲ್ಲ ಉದ್ದೇಶ, ಹೇಳಿಕೊಡೋದು ಉದ್ದೇಶ. ಮಾಡ್ತಾ ಇದ್ದ 24 ತತ್ವಗಳಲ್ಲಿ ಸ್ಮರಣೆ ಮಾಡೋದು ಎಂಬುದು ಲೋಪ ಆಗಿತ್ತು. ನಾಳೆಯಿಂದ ಒಂದು ಸೆಕೆಂಡ್ ಸ್ವಲ್ಪ ಜಾಸ್ತಿ ಆಗುತ್ತಷ್ಟೇ ಅಲ್ಲ, ಮಾಡೋಣ. ಅದರ ಜೊತೆಗೆ ಕೇಶವ ಹೇಗಿರ್ತಾನೆ ಗೊತ್ತಿಲ್ಲ, ನಾರಾಯಣ ಹೇಗಿರ್ತಾನೆ ಗೊತ್ತಿಲ್ಲ, ಮಾಧವ ಗೊತ್ತಿಲ್ಲ, ಎಲ್ಲ ದೇವರು ಗೊತ್ತಿಲ್ಲ. ಏನಾಗುತ್ತೆ ಗೊತ್ತಾ? ಗೊತ್ತಿಲ್ಲ.
ಯಾವ ಕ್ರಮದಲ್ಲಿ
ಅಲ್ಲ, ಎಷ್ಟು ವರ್ಷ ಆಯ್ತು ಆಚರಣೆ ಮಾಡಿ ಶುರು ಮಾಡಿದ್ರು? ಅಲ್ಲ ಅಲ್ಲ, ಚಾರ್ಜ್ ಕೊಟ್ಟಿದ್ದಾರೆ, ಎಲ್ಲ ಇದೆ, ನೀವು ಅಭ್ಯಾಸ ಮಾಡಿದ್ರೆ ಅಲ್ವಾ? ಅಭ್ಯಾಸ ಎಷ್ಟು ಮಾಡಬೇಕು? ನೀವು ಕೇಶವ ಅಂದ ಕೂಡಲೇ ಆ ರೂಪಗಳು ಥಟ್ ಅಂತ ನೆನಪಿಗೆ ಬಂದಿರಬೇಕಲ್ಲಿ, ಹೌದಾ ಅಲ್ವಾ? ನಾರಾಯಣ ಅಂದ್ರೆ ಎಲ್ಲೆಲ್ಲಿ ಏನ್ ಬರುತ್ತೆ? ಶಂಖ ಚಕ್ರ ಗದಾ ಬರ್ತಾನ ನಾರಾಯಣ. ನಾರಾಯಣ ರೂಪ ಬೇರೆಯೇ ಇದೆ. ಏನೇನು ಹೇಳಿ? ಪದ್ಮ ಗದಾ ಚಕ್ರ ಶಂಖ, ಪದ್ಮ ಗದಾ ಚಕ್ರ ಶಂಖ ಬಂದರೆ ನಾರಾಯಣ ರೂಪ. ಹಾಗೆ ನೀವು ಒಂದು ವಾರದೊಳಗೆ ನೀವೆಲ್ಲ 24 ರೂಪಗಳು, ಆ ರೂಪಗಳ ಆಯುಧಗಳು, ಆಯುಧಗಳು ಒಂದೊಂದು ಹೇಗೆ ಹಿಡಿದಿರ್ತಾರೆ ಎಲ್ಲ ನೆನಪಿಟ್ಕೋಬೇಕು. ನೆನಪಿಟ್ಟುಕೊಂಡು ಪ್ರತಿಯೊಂದು ಕಟ್ ಅಂತ ಅಂದ್ರೆ ಹುಡುಗರು ಮಗ್ಗಿ ಕಲಿತಾರಲ್ಲ, ಆ ಥರ ಕೇಶವ ಅಂದ್ರೆ ಏನು, ಈ ಸರ್ಕಲ್ ಹೀಗೆ ಬರಬೇಕು, ಹೀಗೆ ಬರಬೇಕು, ಹೀಗೆ ಬರಬೇಕು ಅಂತ ಅದನ್ನು ಹಗಲು ರಾತ್ರಿ ಅಭ್ಯಾಸ ಮಾಡಬೇಕು. ಮಾಡಿ ಒಂದು ಆಚರಣೆ ಮಾಡುವ ಕಾಲಕ್ಕೆ ಆ ತತ್ವ ಅಲ್ಲಿ ದೇವತ ಅಲ್ಲಿ ರೂಪ ಆತನ ಆಯುಧಗಳು ಸಹಿತ ಅವನ ಸ್ಮರಣೆ ಮಾಡಿದರೆ ಇಷ್ಟು ಸೇರಿದ್ರೆ ಒಂದು ಆಚರಣೆ ಅಲ್ಲ. ನೀವು ಸುಮ್ಮನೆ ಹೇಳ್ತಾ ಇಲ್ಲ, ಹೀಗೆ ಮಾಡಬೇಕು. ನೀವು ಮಾಡ್ತಾ ಇದ್ದೀರಾ? ಇಲ್ಲಲ್ಲ, ಮಾಡಬೇಕಲ್ಲ. ಮತ್ತೆ ಯಾವಾಗ ಮಾಡ್ತೀರಾ? ನಾಳೆಯಿಂದ ಅಂದ್ರೆ ಆಗಲ್ಲ. ನಾಳೆ ಶುರು ಮಾಡಿ, ತತ್ವಗಳಲ್ಲಿ ಶುರು ಮಾಡಿ, ಅಪ್ಪಟ್ಟಿ ಸಿಗುತ್ತೆ ನಿಮಗೆ. ಎಲ್ಲೆಲ್ಲಿ ಹೇಗೆ ಎಂಬುದು ಸುಲಭವಾಗಿ ಸಿಗುತ್ತೆ. ಪಟ್ಟಿ ಆ ರೂಪಗಳ ಆಯುಧಗಳನ್ನ ನೆನಪಿಟ್ಟುಕೊಳ್ಳುವ ಟೆಕ್ನಿಕ್ ಬೇಕು. ಆ ಟೆಕ್ನಿಕ್ ಇದ್ರೆ ಎಲ್ಲ ಗೊತ್ತಾಗುತ್ತೆ. ಸುಮ್ಮನೆ ಸಾರಾಸರಣಾಗಿ ಹೋದ್ರೆ ಎಲ್ಲ ಕಂಪ್ಯೂಜನ್ ಆಗ್ತಾ ಇರುತ್ತೆ. ನಾಳೆ ನಾಳೆದ್ರಲ್ಲಿ ಹೇಳಿಕೊಡ್ತೇನೆ, ಆ ಚಾರ್ಟ್ ತರ್ತೇನೆ, ಅದನ್ನು ನೀವು ಜಿರಾಕ್ಸ್ ಮಾಡಿಸ್ಕೊಳ್ಳಿ. ಅದು ಯಾವ ಯಾವ ರೂಪಗಳು ಹೇಗೆ ಅಂತ ಹೇಳುತ್ತೇನೆ, ಅದರ ರಹಸ್ಯ ಹೇಗೆ ತಲೆಯಲ್ಲಿ ಇಟ್ಕೋಬೇಕು ಅಂತ ಹೇಳುತ್ತೇನೆ. ಅಷ್ಟು ಇಟ್ಟುಕೊಂಡ ಮೇಲೆ ಇದು ಶುರುವಾಗುತ್ತೆ. ಅಷ್ಟು ಇಟ್ಟುಕೊಂಡ ಮೇಲೆ ಆಯುಧಗಳು ಯಾವ ಯಾವುದೇ ಎಂದು ಶುರುವಾದ ಮೇಲೆ ಆಯುಧಗಳು ಯಾವ ರೂಪದಿಂದಿದೆ ಎಂಬುದು ಇಲ್ಲಿ ಪರಿಚಯ ಮಾಡಿಕೊಡ್ತಾರೆ. ಅಲ್ಲಿಗೆ ಬಂದೆ, ಇಲ್ಲದಿದ್ರೆ ಇದು ಮಾತ್ರ ಹೇಳಿಕೊಟ್ಟೆ ಏನು ಉಪಯೋಗ? ಆ ಥರ ಒಂದು ಆಚರಣೆ ಮನಸ್ಸಿಟ್ಟು ಮಾಡಿದರೆ ಸಾಕಲ್ಲದೆ ಒಂದು ಆಚರಣೆ ಸಾಲ ಸಾಧನಕ್ಕೆ ಮತ್ತೆ ಆಚರಣವೂ ಸರಿಯಾಗಿ ಮಾಡುತ್ತಾ ಇಲ್ಲ. ಏನೇನು ಮಾಡಬೇಕು ಸರಿಯಾಗಿ ಮಾಡುತ್ತಾ ಇಲ್ಲ. 24 ಪುರಾಣ ಹಾಗೂ ಇದು ಕೇಳಿ ಬಿಟ್ಟು ಹೋಗ್ತಾ ಇದ್ದೀವಿ. ಮತ್ತೆ ಸಾಧನೆಯಾಗಿ ಪ್ರಾಕ್ಟಿಕಲ್ಲಿ ಮಾಡಬೇಕಾಗಿದ್ದೇ ಧಾನ ಎಲ್ಲ ಮುಗಿದೋಯ್ತು, ಏನು ಮಾಡುತ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ ಅರಣ್ಯಕಾಚಾರರು, ನೆಗೆದು ಬೀಳ್ತಾ ಇದೆ ಅಂತ ಹೇಳ್ತಾರೆ ನಮಗೆ. ನಿಮ್ಗೆ ಸಾಧನೆ ನೆಗೆದು ಬೀಳ್ತಾ ಇದೆ, ಮಾಡೋ ಕಡೆ ಚಿಂತನೆ ಇಲ್ಲ. ಸರಿ, ಹೆಚ್ಚು ಕೈಯಲ್ಲ ನಂತರ ದೇವರ ಕೈಯಲ್ಲಿರತಕ್ಕಂಥ ಭಗವಂತನ ಆಯುಧಗಳು ದಕ್ಷ ಊರ್ಧ್ವಬಾಹವು ಚಕ್ರಂ ಪ್ರಾಜ್ಞ ದೇವರ ಪ್ರಾಜ್ಞ ರೂಪಗಳಿಂದ ಏರ್ಪಟ್ಟದ್ದೇ ಚಕ್ರ ಬಲ ಮೇಲ್ಗೈಯಲ್ಲಿ. ಹಾಗಂತ ಬಲ ಮೇಲ್ಗೈಯಲ್ಲಿ ಚಕ್ರನೇ ಇರಬೇಕು ಅಂತಿಲ್ಲ. ಆತ ಯಾವ ಹಿಡ್ಕೊಂಡ್ರೆ ಆಯು ಚಿಂತನೆ ನೀವು ಅಲ್ಲಲ್ಲಿ ಬದಲಾವಣೆ ಮಾಡ್ತಾ ಬರಬೇಕು. ಅಂದರೆ ಚಿಕ್ಕ ಚಿಕ್ಕ ಪ್ರಾಜ್ಞ ರೂಪಗಳಿಂದ ಏರ್ಪಟ್ಟಂಥ ಚಕ್ರ, ಅಲ್ಲಿ ಚಕ್ರಕ್ಕೆ ಎಷ್ಟು ಅರೆಗಳು? ಸಾವಿರ. ಅದಕ್ಕೆ ಸಹಸ್ರ ಅಂತ, ಸಹಸ್ರ ಅರೆಗಳು, ಅದನ್ನು ಸಹಸ್ರ ಅಲ್ಲಿ ಹೇಳ್ತಾರೆ. ತತ್ರಸ್ಥ ಸಹಸ್ರ ಹೇಳ್ತಾ ಇದ್ದಾರೆ. ಸಹಸ್ರ ವಿಶ್ವ ಅದಿ ಸಹಸ್ರ ಮೂರ್ತಯ. ಸಾವಿರ ಅರೆಗಳಲ್ಲಿ, ಅರೆಗಳ ಆಕಾರದಲ್ಲಿ ವಿಶ್ವ ಅದಿ ರೂಪಗಳು ನಿಂತಿವೆ ಸಾವಿರ. ನಂತರ ವಾಮ ಊರ್ಧ್ವಬಾಹು ಎಡ ಮೇಲ್ಗೈಯಲ್ಲಿ ವಿಶೇಷವಾಗಿರತಕ್ಕಂಥದ್ದು ಯಾವ ಅಂದರೆ ಗಲ ತುರಿಯ ರೂಪಗಳಿಂದ ತಯಾರಾಗುತ್ತದೆ. ಸ್ವಲ್ಪ ಸಂಶಯ, ಇದೇನು ವಿಶ್ವ ತೈಜಸ ಪ್ರಾಜ್ಞ ತುರಿಯ ಅಂತ ನಾಲ್ಕು ರೂಪಗಳು ಹೇಳಲಿಕ್ಕೆ ಬರ್ತಿದ್ದಾರೆ? ವಿಶ್ವ ತೈಜಸ ಪ್ರಾಜ್ಞ ತುರಿಯ ಅಂದರೆ ಯಾವ ಯಾವ ರೂಪಗಳನ್ನು ಚಿಂತನೆ ಮಾಡಬೇಕು ಅಂದರೆ ವಿಶ್ವ
ಜಾಗೃತ
ಹತ್ತೊಂಬತ್ತು ಮೊಗ ತೈಜಸ, ಹತ್ತೊಂಬತ್ತು ಮೊಗ ವಿಶ್ವ, ಆ ವಿಶ್ವ ತೈಜಸ ಆಯಿತು. ತುರಿಯ ವಾಸುದೇವ ರೂಪ ಸರಿಯಾ, ಪ್ರಾಜ್ಞ ನೃಸಿಂಹ, ನೃಸಿಂಹ ರೂಪಗಳಿಂದ ಏರ್ಪಟ್ಟದ್ದು ಅಂತ ಅಂದರೆ ನೃಸಿಂಹ ರೂಪವೇ ಪ್ರಾಜ್ಞ ಅಂತ ಹೇಳ್ತಾರೆ. ಪ್ರಾಜ್ಞ ನೃಸಿಂಹ ವಿಶ್ವಂಭರ ಹರಿ ಇವೆಲ್ಲ ರೂಪಗಳನ್ನು ಹೆಸರು. ಆದ್ದರಿಂದ ಚಕ್ರ ಪ್ರಾಜ್ಞ ರೂಪ ನೃಸಿಂಹ ರೂಪಗಳಿಂದ ಅದಕ್ಕೆ ಸುದರ್ಶನದಲ್ಲಿ ಚಿಂತನೆ ಮಾಡುವ ರೂಪ ನರಸಿಂಹ. ಚಿಕ್ಕ ಚಿಕ್ಕ ನೃಸಿಂಹ ರೂಪಗಳಿಂದ ಏರ್ಪಟ್ಟ ಚಕ್ರ, ಆ ಚಕ್ರದ ಕೊನೆಗಳು ಆ ಅರೆಗಳೆಲ್ಲ ವಿಶ್ವಾದಿ ಸಾವಿರ ರೂಪಗಳಿಂದ ತಯಾರಾಗುತ್ತೆ. ಅದು ದೇವರ ಬಲಗೈಯಲ್ಲಿದೆ, ಎಡಗೈಯಲ್ಲಿ ಗದಾ ಇದೆ. ವಾಸುದೇವ ತುರಿಯ ನಾಮಕ ವಾಸುದೇವ ಚಿಕ್ಕ ಚಿಕ್ಕ ರೂಪಗಳಿಂದ ಏರ್ಪಟ್ಟಂತೆ ಆ ಗದ, ಆ ಗದಾದಲ್ಲಿ ಕೂಡ ಅಷ್ಟ ಅರಾಹ ವಿಶ್ವಾದ್ಯಾಹ ಜ್ಞಾನಾತ್ಮಾಂತಾಹ ಅಷ್ಟವು ಮೂರ್ತಯ. ವಿಶ್ವ ಗದೆ ಇದೆಯಲ್ಲ, ಆ ಗದೆಗೆ ಆರು ಎಂಟು ವಿಶೇಷವಾದ ಚೂಪಾದ ಕಾಲ ಎಂಟಿದೆ. ನಕ್ಷತ್ರ ಸ್ಟಾರ್ ಇದ್ದಾಗಲೇ ಅಂದರೆ ಗುಂಡಾದ ಗದ, ಗದಕ್ಕೆ ಚೂಪಾದ ಭಾಗಗಳು ಎಂಟಿವೆ. ಹೊಡೆದರೆ ಆ ಚೂಪಾದ ಭಾಗ ಎದೆ ಸೇರಿಕೊಂಡು ಹೋಗುತ್ತೆ ಹೇಳ್ತಾರೆ. ದೇವರ ಕೌಮೋದಕಿ ಗದ ಹೇಗಿರುತ್ತೆ ಅಂದರೆ ದೈತ್ಯರನ್ನು ಬಡೆದು, ಅಲ್ಲ ಬಡೆದು ನಿಂತದ್ದಲ್ಲ ಯಾವಾಗಲೂ ಬಡಿತಾನೆ ಇರುತ್ತದೆ, ಅದಕ್ಕೆ ರಕ್ತ ಸುರಿತಾ ಇರುತ್ತಂತೆ ದೈತ್ಯರದ್ದು. ಅದು ಯಾವಾಗಲೂ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅಂಥ ಗದೆಯನ್ನು ಚಿಂತನೆ ಮಾಡಿದ ಕೂಡಲೇ ನಮ್ಮ ಒಳಗಿರತಕ್ಕಂಥ ದೈತ್ಯರಿಗೆ ನವನಾಡಿಗಳು ನಡುಕ್ತಾ ಹೋಗುತ್ತಂತೆ ಬೃಹತ್ಕಾರ. ಅದಕ್ಕೆ ಎಂಟು ಅರೆಗಳು ಚಿಂತನೆ ಮಾಡಬೇಕು. ಇಡೀ ಗದೆ ಬಂದು ತುರಿಯ ರೂಪಗಳು ವಾಸುದೇವ ರೂಪಗಳಿಂದ ಏರ್ಪಟ್ಟ ಗದ, ಎಂಟು ಅರೆಗಳು ವಿಶ್ವ ತೈಜಸ ಪ್ರಾಜ್ಞ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂತ ಇಷ್ಟು ರೂಪಗಳಿಂದ ತಯಾರಾಗಬೇಕು. ನಂತರ ಎಡ ಕಡಗೈಯಲ್ಲಿಯೇ ಇದೆ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿರ್ತಕ್ಕಂಥದ್ದು ಪದ್ಮ ತೈಜಸ ರೂಪಗಳಿಂದ ತಯಾರಾದದ್ದು ಪದ್ಮ. ಚಿಕ್ಕ ಚಿಕ್ಕ ತೈಜಸ, ಹತ್ತೊಂಬತ್ತು ಮೊಗ, ಮಧ್ಯದಲ್ಲಿ ಆನೆ, ಆ ರೀತಿಯಾಗಿರ್ತಕ್ಕಂಥ ತೈಜಸ ರೂಪ, ನಾಲ್ಕು ಕೈಗಳು, ಶಂಖಚಕ್ರ ಗದಾ ಪದ್ಮಗಳನ್ನು ಧಾರಣ ಮಾಡಿದ ರೂಪ, ಅಂಥ ರೂಪದಿಂದ ವಿಶೇಷವಾಗಿ ಇದ್ದಾನೆ ತೈಜಸ. ಅಂಥ ತೈಜಸ ರೂಪಗಳಿಂದ ತಯಾರಾದದ್ದೇ ಪದ್ಮ. ಅಲ್ಲಿರತಕ್ಕಂಥ ಮಾಡೋ ಕೆಲಸ ವ್ಯತ್ಯಾಸ, ಆಕಾರ ಒಂದೇ ಆಗ. ಅಂದ್ರೆ ಹತ್ತೊಂಬತ್ತು ಮಗ ತೈಜಸನು, ಹತ್ತೊಂಬತ್ತು ಮಗ ವಿಶ್ವ ಅಂತ. ವಿಶ್ವನನ್ನು ಹಾಗೆ ಹೇಳ್ತಾರೆ, ತೈಜಸನನ್ನು ಹಾಗೆ ಹೇಳ್ತಾರೆ. ನಂತರ ಆ ಪದ್ಮದಲ್ಲಿರುವ ದಳಗಳೆಷ್ಟು? ಸಾವಿರ. ಸಾವಿರ ದಳಗಳು ಕೂಡ ಒಂದೊಂದು ದಳ ವಿಶ್ವಾದಿ ರೂಪಗಳಿಂದ ತಯಾರಾದದ್ದು. ಈ ರೀತಿ ಚಿಂತನೆ ಮಾಡೋಣ. ನಂತರ ದೇವರ ಬಲ ಕೆಳಗೈಯಲ್ಲಿ ಶಂಖ ಇದೆ. ಅದೇ ಹೇಗೆ ವಿಶ್ವರೂಪಗಳಿಂದ, ಅನೇಕ ವಿಶ್ವರೂಪಗಳಿಂದ ಏರ್ಪಟ್ಟ ಶಂಖ ದೇವರ ಕೈಯಲ್ಲಿದೆ. ಆ ಶಂಖಕ್ಕೆ ಆವರ್ತಗಳು, ಆವರ್ತ ಅಂದರೆ ಶಂಖದಲ್ಲಿ ಗುಂಡು 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 ರೌಂಡ್ ಬಿಡುತ್ತಲ್ಲ, ಅದೆಷ್ಟಿವೆ ದೇವರ ಶಂಖದಲ್ಲಿ? ನೂರು ಆವರ್ತಗಳಿವೆ. ಆ ಆವರ್ತ ಎಡಕ್ಕಿದ್ದರೆ ಸಾಮಾನ್ಯ ಶಂಖ, ಬಲಕ್ಕಿದ್ದರೆ ದಕ್ಷಿಣ ಆವರ್ತ. ಹೌದಾ? ವಾಮಾವರ್ತ ದಕ್ಷಿಣ ಆವರ್ತ ಅಂತ ಶಂಖ. ಅದಕ್ಕೆ ಆವರ್ತಗಳೆಷ್ಟು ಅಂದ್ರೆ ಹೇಳ್ತಾ ಇದ್ದಾರೆ, ಆವರ್ತ ಶತಕಂ ನಾರಾಯಣಾದಿ ರೂಪ ಶತಕಂ. ನಾ ಇದೆ ಬರುತ್ತೆ, ನಾಳೆ ಬರುತ್ತೆ, ನೋಟ್ಸ್ ಅಲ್ಲಿ ಇದೆ. ಬರ್ಕೋಬೇಕಾದ ಅವಶ್ಯಕತೆ ಇಲ್ಲ, ಕೇಳ್ತಾ 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 ತಲೆಯಲ್ಲಿ ನಿಂತುಬಿಡುತ್ತೆ. ಕೊಡ್ತೇನೆ, ಬರುತ್ತೆ ನಾಳೆ, ವಿರಾಶ್ ಮಾಡಿ ಕೊಡ್ತಾರೆ, ಸರಿಯಾಗುತ್ತೆ. ನಾವೆಲ್ಲ ಸ್ತೋತ್ರಗಳು ಚಿಕ್ಕ ಹುಡುಗರಿದ್ದಾಗ ಈ ಸಾಮಾನ್ಯ ಹೆಣ್ಣು ಹೇಳುವಂತಹ ಚಿಕ್ಕ ಚಿಕ್ಕ ಹುಡುಗರು ಹೇಳೋ ಸ್ತೋತ್ರಗಳೆಲ್ಲ ನಾವು ನೋಡಿ ಬಂದದ್ದಲ್ಲ. ನಮ್ಮ ಅಜ್ಜಿ ನಿತ್ಯ ಹೇಳ್ತಾ ಇದ್ರೆ ಕೇಳಿ 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 ನಮಗೆಲ್ಲ ಬಂದದ್ದು. ಪುಸ್ತಕ ನೋಡಿ ತಂದದ್ದು ಬಹಳ ಕಡಿಮೆ. ಹಾಗೆ ನಿತ್ಯವೂ ನೀವು ಆವರ್ತನೆ ಮಾಡ್ತಾ 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 ಬಂದ್ರೆ ಅದು ದೊಡ್ಡ ಪ್ರಾಕ್ಟೀಸ್ ಅದು. ಇಲ್ಲದಿದ್ದರೆ ನಮಗೆ ಸೋಮಾರಿದ್ದರೆ ನಮ್ಮ ಸ್ನೇಹಿತ ಪಕ್ಕದಲ್ಲ ಒಳಗೇ ಕೊಟ್ಟಿರುತ್ತೆ, ಸಾಕು ಈ ಜನ್ಮಕ್ಕೆ ಒಂದು ದಿವಸ ಮಾಡಿದ್ದು ಒಂದು ಸುಮ್ಮನೆ ಇರ್ತೀವಿ. ಆದ ಕಾರಣ ನಿತ್ಯ ಆವರ್ತನ ಮಾಡಿ. ಇಷ್ಟು ಹೇಳಿದ ಮೇಲೆ ಮುಖ ಕಂಠ ಬೆನ್ನು ಏನು ಹೇಳಿದ್ರು, ವಿಶೇಷವಾಗಿ ನಾಲ್ಕು ಕೈಗಳು ಅದರ ವಿವರಣೆ ಕೊಟ್ಟರು. ಇನ್ನು ಬರೋದು ಯಾವುದು? ಮಧ್ಯ ದೇಹ ಹೇಗಿದೆ ಎಂಬುದನ್ನು ವಿವರಣೆ ಮಾಡುತ್ತಾರೆ. ಅಲ್ಲಿ ಏನೇನು ಏನಿದೆ ಅಂದರೆ ಹೃದಯ, ಹೃದಯ ಭಾಗ. ಅದು ಯಾವುದು ಅಂದರೆ ಪ್ರದ್ಯುಮ್ನ ಸಂಭೂತ ನಾದವ. ಹೃದಯ ಅನೇಕ ಚಿಕ್ಕ ಚಿಕ್ಕ ಮಾಧವ ರೂಪಗಳಿಂದ ಏರ್ಪಟ್ಟದ್ದು. ಆ ಮಾಧವ ರೂಪ ಪ್ರದ್ಯುಮ್ನ ರೂಪಗಳಿಂದ ಏರ್ಪಟ್ಟದ್ದು. ಅದರಿಂದ ಅನೇಕ ಮಾಧವ ರೂಪಗಳಿಂದ ಏರ್ಪಟ್ಟ, ಸರಿಯಾಗಿ ಹೇಳಬೇಕಾದ್ರೆ ಪ್ರದ್ಯುಮ್ನ ರೂಪಗಳಿಂದ ಏರ್ಪಟ್ಟ ಮಾಧವ ರೂಪಗಳಿಂದ ತೋರುವ ದೇವರ ಹೃದಯ. ನಂತರ ಹೃದಯ ಇದೆ, ಅದರ ಮೇಲ್ಭಾಗ ಡಬ್ಬಿ ಉರಸ್ಸು, ಉರಸ್ಸಿನೊಳಗೆ ಹೃದಯ. ಆ ಉರಸ್ಸು ಏನು ಎಂದು ಹೇಳ್ತಾರೆ, ಊರಹ ಅನಿರುದ್ಧ. ಆ ಉರಸ್ಸಿನಲ್ಲಿ ಅನಿರುದ್ಧ ರೂಪ ತುಂಬ ತುಂಬಿದೆ. ಅಂದರೆ ನಮ್ಮ ಉರಸ್ಸಿಗೆ ಆಧಾರವಾಗಿ ದೇವರ ಉರಸ್ಸಿದೆ, ನಮ್ಮ ಹೃದಯಕ್ಕೆ ಆಧಾರವಾಗಿ ದೇವರ ಹೃದಯವಿದೆ. ನಮ್ಮ ಉರಸ್ಸಿಗೆ ಆಧಾರವಾದ ದೇವರ ಉರಸ್ಸು ಅನಿರುದ್ಧ ರೂಪಗಳಿಂದ ತಯಾರಾದ. ಇನ್ನ ಎರಡು ಸ್ತನಭಾಗ, ಸ್ತನದ್ವಯಂ ನರಸಿಂಹ. ನರಸಿಂಹ ರೂಪಗಳಿಂದ ಏರ್ಪಟ್ಟ ಎರಡು ಸ್ತನಭಾಗ. ಇನ್ನ ಹೊಟ್ಟೆಯನ್ನು ಹೇಳ್ತಾ ಇದ್ದಾರೆ. ಹೊಟ್ಟೆ ಮೂರು ಭಾಗ ಮಾಡುತ್ತಾರೆ, ಬಲಹೊಟ್ಟೆ ಎಡಗೊಟ್ಟೆ ಮಧ್ಯ. ಅದರಲ್ಲಿ ದಕ್ಷಿಣ ಕುಕ್ಷಿಗೆ ವಾಸುದೇವಜೋ ವಿಷ್ಣು. ಬಲಹೊಟ್ಟೆ ವಿಷ್ಣು ರೂಪಗಳಿಂದ ತಯಾರಾದ. ಆ ಒಂದೊಂದು ವಿಷ್ಣು ರೂಪ ವಾಸುದೇವ ರೂಪಗಳಿಂದ ತಯಾರಾದ. ಅದಕ್ಕೆ ಊಟ ಆದ ಕೂಡಲೇ ತೀರ್ಥ ತಗೊಂಡು ಆಚಮನ ಮಾಡಿ ತೀರ್ಥ ತಗೊಂಡು ಮಾಡಬೇಕಾದ ಕೆಲಸ ಹೊಟ್ಟೆ ಸವರ್ಕೊಳ್ಳೋದಲ್ಲ. ಹೌದು ಅಲ್ಲ, ಅದೇನಾಗ್ಬಿಟ್ಟಿದೆ ಅಂತಾಭಿಜೀರ್ಣ ಅಂತ ಹೇಳ್ಕೋಬೇಕು ಅಂತ ಒಬ್ಬರು ಹೇಳ್ಕೊಟ್ಟಿರ್ತಾರೆ. ಅದಲ್ಲ, ಬಲ ಹೊಟ್ಟೆಯನ್ನು ಮುಟ್ಟಿ ವಿಷ್ಣುವನ್ನು ಸ್ಮರಣೆ ಮಾಡಿ ಭಗವಂತನನ್ನು. ನಾವು ಗಂಡಸರು ನಾರಾಯಣ ಮಂತ್ರವನ್ನು 8 ಸಲ ಹೇಳಬೇಕು ನಾವು ಬಲ ಹೊಟ್ಟೆಯನ್ನು ಮುಟ್ಟಿಕೊಂಡು. ಹೆಣ್ಮಕ್ಕಳು ನಾರಾಯಣ ಮಂತ್ರ ಇಲ್ಲ ನಿಮಗೆ, ನಾನು ಉಚ್ಚಾರ ಮಾಡಿ ಅಥವಾ ವಿಷ್ಣುವೇ ಸ್ವಾಮಿ ಅಂತ 8 ಸಲ ಭಗವಂತನ ಉಚ್ಚಾರ ಮಾಡಿದರೆ ಹೇಳುತ್ತಾರೆ, ಭುಕ್ತ ಪೀತ ವಿಶುದ್ಧರ್ಥಂ ಹರೇ ಪಾದೋದಕಂ ಪಿಬೇಕಂತ ಹೇಳ್ತಾರಲ್ಲ, ಭುಕ್ತ ಪೀತ ವಿಶುದ್ಧರ್ಥಂ ವಿಷ್ಣೋಃ ನಾಮ ಸ್ಮರೇ. ಹೌದಲ್ಲ, ದೇವರ ನಾಮವನ್ನು ಸ್ಮರಣೆ ಮಾಡಿದರೆ ವಿಶೇಷವಾಗಿ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲವೂ ಶುದ್ಧ ಆಗುತ್ತೆ. ವಿಷ್ಣೋಃ ನಾಮ ಸ್ಮರೇ. ನಂತರ ಎಡ ಹೊಟ್ಟೆಯ ಭಾಗ, ಎಡ ಕುಕ್ಷಿ ಅಂತ ಹೇಳ್ತಾರೆ, ಎಡ ಹೊಟ್ಟೆಯ ಭಾಗ ಯಾವುದು? ವರಾಹದ ವಾಮನ, ವಾಮನ ರೂಪಗಳಿಂದ ಏರ್ಪಟ್ಟ ಎಡ ಹೊಟ್ಟೆ ಅದು, ವರಾಹ ರೂಪಗಳಿಂದ ಏರ್ಪಟ್ಟದ್ದು. ಸರಿ, ಮಧ್ಯೆ ಭಾಗ ಅದನ್ನು ಉದರ ಅಂತ ಕರೀತಾರೆ. ಉದರ ಪ್ರತ್ಯುನ್ನ ನಾರಾಯಣ, ನಾರಾಯಣ ರೂಪಗಳಿಂದ ಏರ್ಪಟ್ಟ ಉದರ, ಒಂದೊಂದು ರೂಪವು ಕೂಡ ಪ್ರತ್ಯುನ್ನ ರೂಪದಿಂದ ಏರ್ಪಟ್ಟದ್ದು. ಅದನಂತರ ಹೊಕ್ಕಳು ಬಿಟ್ಟಲ್ಲ ಅಂದರೆ ಗಂಭೀರ ನಾಭಿ ನೃಸಿಂಹ, ನಮ್ಮ ಹೊಕ್ಕಳಿಗೆ ಆಧಾರವಾದ ದೇವರ ಹೊಕ್ಕಳು ನರಸಿಂಹ ರೂಪಗಳಿಂದ ಏರ್ಪಟ್ಟದ್ದು. ನಂತರ ಮೂರು ರೇಖೆಗಳು, ಲಲಾಟ ಕಂಠ ಉದರೇಶು, ಲಲಾಟದಲ್ಲಿ 3 ರೇಖೆಗಳು, ಕಂಠದಲ್ಲಿ 3 ರೇಖೆಗಳು, ಹೊಟ್ಟೆಯಲ್ಲೂ 3 ರೇಖೆಗಳು ಕಾಣಿಸಿದರೆ ನೋಡಿ ಅಲ್ವಾ. ಹಣೆಯಲ್ಲೂ ಸಾಮಾನ್ಯ ಚೂರು ಕಾಣಿಸೋದು ಕಂಠ, ಚೂರು ಮೊದಲು ಹಾಕಿದರೂ ಇರುತ್ತೆ, ಹೊಟ್ಟೆಯಲ್ಲಂತೂ ಹುಟ್ಟಿದಾಗ ಕಾಣಿಸಿದ್ರು ಅಕ್ಕ ಕಳ್ಳೆಗೆ ಹೊಟ್ಟೆ ನಮಗಿಲ್ಲ, ದೇವರಿಗಂತೂ ಊಟ ಮಾಡಲ್ಲ ಹಾಗೆ ಕಳ್ಳಗಿರುತ್ತೆ. ಅದಕ್ಕೆ ಇದೆ ರೇಖೆಗಳಂತೂ ಇವೆ ನಮಗೆ, ಆದರೂ ದೇವರ ರೂಪಗಳಿವೆ. ಯಾವುದು ಯಾವುದು ಅಂತ ಹೇಳ್ತಾ ಇದ್ದಾರೆ, ರಾಮ ಕೃಷ್ಣ ಕಪಿಲ, ಮೇಲೆ ರಾಮ ಕೆಳಗೆ ಕೃಷ್ಣ ಕೆಳಗೆ ಕಪಿಲ. ರಾಮ ರೂಪಗಳಿಂದ ಏರ್ಪಟ್ಟ ಮೊದಲನೆಯ ರೇಖೆ, ಎರಡನೆಯದು ಕೃಷ್ಣ ರೂಪ, ಮೂರನೆಯದು ಕಪಿಲ ರೂಪದಿಂದ ಏರ್ಪಟ್ಟ ರೇಖೆ ಮೇಲೆ ಇಲ್ಲಿ ಉದರದಲ್ಲಿ 3 ಕಡೆ, ಅಂದರೆ ನಮ್ಮ ಲಲಾಟ ನಮ್ಮ ಕಂಠ ನಮ್ಮ ಉದರಗಳಿಗೆ ಆಧಾರವಾದ ದೇವರ ಲಲಾಟ ಕಂಠ ಉದರಗಳಲ್ಲಿ ಇರುವ 3 ರೇಖೆಗಳು ರಾಮ ಕೃಷ್ಣ ಕಪಿಲ ರೂಪಗಳಿಂದ ಏರ್ಪಟ್ಟ ರೇಖೆಗಳು. ಆ ರೇಖೆಗಳ ತುಂಬ ಚಿಕ್ಕ 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 ರೂಪಗಳು. ಹೋಗ್ತೀರ ನಮಸ್ಕಾರ ಮಾಡ್ತೀರಲ್ಲ ಕೃಷ್ಣನಿಗೆ, ಚಿಕ್ಕ ರೂಪ
ಕಪಿಲ,
ರಾಮ ಕೃಷ್ಣ ಕಪಿಲ, ರಾಮ ಕೃಷ್ಣ ಕಪಿಲ ಅಡ್ಡಪಟ್ಟಿ ಹಾಕ್ತಾರಲ್ಲ ಆ ಥರ 3 ಅಡ್ಡಪಟ್ಟಿ ಹಾಕ್ತಾರೆ. ರೇಖೆಗಳು ದೇವರಿಗಿದೆ, ಕೃಷ್ಣನ ಚಿಂತನೆ ಮಾಡ್ತೀರಲ್ಲ, ಅದೊಂದು ಚಿಂತನೆ ಮಾಡಿದ್ರೆ ಖುಷಿಯನ್ನು ನಟ್ಬಿಡ್ತಾನೆ. ಯಾಕೆ ಅಂದರೆ ಅಪ್ಪ ಎಷ್ಟೋ ಜನಕ್ಕೆ ಗೊತ್ತಾಗಬೇಕಾಗಿಲ್ಲ, ಗೊತ್ತಾಗಿರಲ್ಲ ನಮಗೆ ಅಲ್ವಾ. ನಿಮಗಾಗಿ ಒತ್ತಾಡುವ ನಾನು, ನನ್ನ ಕುರಿತು ನೀವು ಇಷ್ಟು ಶ್ರದ್ಧೆ ತಗೊಂಡು ನನ್ನ ಹಣೆಯಲ್ಲಿ ರೇಖೆಗಳು ಇಷ್ಟಿವೆ ಅಂತ ನೋಡಿದ್ರು ಮಹಾರಾಯ ಅಂತೇಳಿ ಒಳಗಿಂದ ಸ್ಯಾಂಕ್ಷನ್ ಹಣೆ ಬಿಡುತ್ತಾನೆ. ಸತ್ಯವಾದ ವಿಚಾರ, ಭಗವಂತನಿಗೆ ಯಾವುದು ಪ್ರೀತಿಕರ? ಜ್ಞಾನ. ನಾವು ಜ್ಞಾನವನ್ನು ಪಡೆದು ಆತನ ನೋಡಿದರೆ ಆತನಿಗೆ ಪ್ರೀತಿಕರ. ಯಾವಾಗ ನಮ್ಮ ನಮ್ಮ ವರ್ಣ ಆಶ್ರಮಕ್ಕೆ ನಮ್ಮ ನಮ್ಮ ವರ್ಣಕ್ಕೆ ತಕ್ಕಂತ ಧರ್ಮಗಳನ್ನು ಬ್ರಾಹ್ಮಣರು ಜಪ ಪಾಠ ಎಲ್ಲ ಮಾಡ್ತಾನೇ ಇರಬೇಕು ಅವರು, ಹೌದಾ? ಯಜನ ಯಾಜನಾದಿಗಳು ಮಾಡುತ್ತಾ ಇರಬೇಕು, ಮಾಡುತ್ತಾ ಈ ಜ್ಞಾನ ಸಂಪಾದನೆ ಮಾಡಿ ದೇವರನ್ನು ಚಿಂತನೆ ಮಾಡಿದರೆ ಮೆಚ್ಚುತ್ತಾನಂತೆ. ಅದಕ್ಕೆ ವಿಷ್ಣು ತೀರ್ಥರು ಒಂದು ಮಾತು ಹೇಳುತ್ತಾರೆ, ಯಾರು ಯಾರು ಯಾವ ಯಾವ ಕರ್ಮಗಳನ್ನು ಮಾಡಲಿಕ್ಕೆ ಬಂದಿದ್ದಾರೋ ಆ ಕರ್ಮಗಳು ಅವರು ಕ್ಷತ್ರಿಯರಾಗಿತ್ತು ರಾಜ್ಯಪಾಲನೆ ಮಾಡದೆ ಅಪರೂಪದ ಚಿಂತನೆಗಳನ್ನು ಮಾಡುತ್ತಾ ಏಕಾಂತ ಕೂತು ಬಿಟ್ಟಿದ್ರು. ಬ್ರಹ್ಮದೇವರು ಬಂದು, ನೀನು ತುಂಬಾ ಚೆನ್ನಾಗಿ ಸಾಧನೆ ಮಾಡ್ತಾ ಇದೀಯಾ, ದೇವರ ಪ್ರೀತಿ ಆಗ್ತಾ ಇಲ್ಲ ಅಂದರು. ಮತ್ತೇನು ಮಾಡಲಿ, ನೀನು ಕ್ಷತ್ರಿಯನಾದ್ದರಿಂದ ರಾಜ್ಯಪಾಲನೆ ಮಾಡಲೇಬೇಕು, ಹಾಗೆ ಬ್ರಾಹ್ಮಣನ ಧರ್ಮ ಬ್ರಾಹ್ಮಣ ಮಾಡಬೇಕು, ಕ್ಷತ್ರಿಯನ ಧರ್ಮ ಕ್ಷತ್ರಿಯ ಮಾಡಬೇಕು, ವೈಶ್ಯರ ಧರ್ಮ ವೃತ್ತಿ ಅದರಲ್ಲಿ ಅಲ್ಲೇ ದೇವರನ್ನು ನೋಡಪ್ಪ, ನಂತರ ಜ್ಞಾನ ಪಡೆದು ದೇವರಿಗೆ ಒಮ್ಮೆ ಅದೇ ನೀನು ಹೀಗಿದ್ದೀಯ ಅಂತ ದೇವರು ಮೆಚ್ಚುತ್ತಾನೆ. ನಾವು ಮಾಡಬೇಕಾದ ಧರ್ಮಗಳನ್ನು ಬಿಟ್ಟು ದೇವರ ಹತ್ರ ಬರುತ್ತೇನೆ ಇದು ಮಾತ್ರ ಕೇಳ್ಕೊಳ್ಳುತ್ತೇನೆ ಅಂದರೆ ಈ ಥರ ಜ್ಞಾನಕ್ಕೆ ದೇವ ಮೆಚ್ಚಲ್ಲ. ಅದು ಚೆನ್ನಾಗಿ ಕೇಳ್ಕೊಳ್ಳಿ, ನಾವು ಮಾಡಬೇಕಾದ ಧರ್ಮಗಳು ಮಾಡಲೇಬೇಕು.
ಸಜ್ಜೀವಿಗಳ ಅವರವರ ಕರ್ಮಾನುಸಾರ ಭಗವಂತ ಅವರಿಗೆ
ಪಶ್ಚಾತ್ತಾಪ ಕೊಟ್ಟೇ ಕೊಡುತ್ತಾನೆ ಅದನ್ನೇ ಹೇಳುತ್ತಾರೆ. ದೇವರು ಕೇಳು ಮಾಡಿಸಿದರೆ ಮಾಡಿಸಿದರೆ ಕೇಳು ಪಶ್ಚಾತ್ತಾಪ ಬೀಳು ಅಂತ. ಅಂದ್ರೆ ಏನಂತ ಅರ್ಥ, ನೀನು ಸಜ್ಜೀವಿ ಆಗಿದ್ರೆ ಕರ್ಮದ ಅಡ್ಡಿ ಇಲ್ಲದಿದ್ರೆ ಅವಾಗ ದೇವರು ನಿಮಗೆ ಪಶ್ಚಾತ್ತಾಪ ಕೊಟ್ಟೇ ಕೊಡುತ್ತಾ ನಿಮಗೆಲ್ಲ ಕೊಡ್ತಾ ಇದ್ದಾರ ಮತ್ತು ದೇವರು ಮಾಡಿಸ್ತಾ ಇದ್ದಾರೆ ನೆನಪು ಕೊಡ್ತಾ ಇದ್ದಾರ ಅಂತ ಇದನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಪಶ್ಚಾತ್ತಾಪ ಪಡಬೇಕು ಅನ್ನೋದು ಸಾಕ್ತಾ ಇದ್ದಾರೆ ಅಂದ್ರೆ ದೇವರು ಕೊಡಿಸ್ತಾ ಇದ್ದಾರೆ. ಆದರೆ ಇದನ್ನ ಅಪಾರ್ಥ ಮಾಡಿಕೊಂಡು ಕೆಲವರು ಇರ್ತಾರೆ ಏನ್ ಮಾಡ್ತಾರೆ ಅದನ್ನ ಅಂದ್ರೆ ನಾನೇನಿಲ್ಲ ಎಲ್ಲ ದೇವರೇ ಅಂತ ಹೇಳ್ತಾ ಒಂದು ವರ್ಗ ಹೊರಟಿತ್ತು. ಏನಂತ ಏನು ಬೇಕಾದರೂ ತಿನ್ನ ಏನು ಬೇಕಾದರೂ ಮಾಡು ಎಲ್ಲ ದೇವರೇ ಮಾಡಿಸಿದ್ರು. ಮುಂದೆ ಖುಷಿಯಿಂದ ಇರಷ್ಟೇ ಎಲ್ಲ ಖುಷಿಯಿಂದ ಇರು ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಯದ್ಯಪಿ ತಾನು ಹೀಗಿರಬೇಕು ಅಂತ ತೋರಿಕೊಟ್ಟ ವಿಧಿ ನಿಷೇಧಗಳಲ್ಲಿ ನೀವು ಹೀಗಿರಬೇಕು ಅಂತ ಶಾಸ್ತ್ರದ ಮೂಲಕ ಹೇಳಿಸಿದ ನಿಮ್ಮಿಂದ ಪ್ರವರ್ತನೆ ಮಾಡಿಸ್ತಾ ಇದ್ದಾನೆ. ಒಂದು ವೇಳೆ ಆಗಿಲ್ಲ ಪಶ್ಚಾತ್ತಾಪ ಕೊಡ್ತಾ ಇದ್ದಾನೆ. ಅಂಥ ಸ್ವಾಮಿ ಕೊಡದೇ ಇದ್ದರೆ ಅಲ್ಲೇನೋ ಲೋಭ ಇದೆ ಅಂತ ಪಶ್ಚಾತ್ತಾಪ ಬರ್ತಾ ಇಲ್ಲ ಮಾಡಬಾರದ ಕೆಲಸ ಆಗಿದೆ ಪಶ್ಚಾತ್ತಾಪ ಬರ್ತಾ ಇಲ್ಲ ಅಂದರೆ ಅವರಲ್ಲಿ ವಿಶೇಷವಾಗಿ ಕರ್ಮ ಪ್ರಭಾವ ತುಂಬಾ ಇದೆ ಅಂತ ಅರ್ಥ. ಅವಾಗೇನಾಯಿತು, ಅವಾಗ ಭಗವಂತ ಇನ್ನೊಬ್ಬರ ಮೂಲಕ ಹೇಳಿಸ್ತಾನೆ ನಿನ್ನಲ್ಲಿ ಕರ್ಮ ಜಾಸ್ತಿ ಇದೆ ಪಶ್ಚಾತ್ತಾಪನೂ ಇಲ್ಲ ಪಡು ಅಂತ ಈ ಹೇಳಿಕೊಡುತ್ತಾರೆ. ದೇವರು ವಿಧಿ ನಿಷೇಧಗಳು ಇಟ್ಟಿದ್ದಾರೆ. ವಿಧಿ ನಿಷೇಧಗಳು ಯಾರಿಗೆ? ನಮಗೆ ದೇವರಿಗಲ್ಲ. ಆದ್ದರಿಂದ ಒಳ್ಳೆ ಕೆಲಸ ಮಾಡಿದಾಗ ದೇವ ನಮ್ಮಿಂದ ಮಾಡಿಸಿದಾಗ ಅರೇ ನಿನ್ನ ಅಧೀನ ಅಂತ ಚಿಂತನೆ ಮಾಡುತ್ತಾ ದೇವರಿಗೆ ನಮಸ್ಕಾರ ಸಲ್ಲಿಸಬೇಕು. ಹಾಗೆ ಕೆಟ್ಟ ಕೆಲಸ ನಮ್ಮಿಂದ ಮಾಡಿಸಿದಾಗ ಕೆಟ್ಟ ಕೆಲಸ ದೇವರು ನಮ್ಮಿಂದ ಮಾಡಿಸಿದ್ದಕ್ಕೆ ಕಾರಣ ಏನು? ನಮ್ದೇ ಕರ್ಮ ದೋಷ. ಆ ದೋಷ ಹೊಂದಿದವ ನಾನು ಎಂಬ ದುಃಖ, ಆ ದುಃಖದಿಂದ ಕಳೆಯಪ್ಪ ಅಂತ ದೇವರಲ್ಲಿ ಒಂದು ಏನೇ ಆಗಬಾರದ ಕೆಲಸ ಮಾಡಿದರು ಮಾಡಬೇಕಾಗಿದ್ದು ಬಿಟ್ಟರು. ನಮ್ಮ ನಮ್ಮ ಕೆಲಸಗಳು, ಇವಾಗ ನಾನಿದ್ದೇನೆ ಪಾಠ ಪ್ರವಚನ ಮಾಡಬೇಕು, ಮಾಡ್ತಾ ಇಲ್ಲ, ಖುಷಿಯಿಂದ ಕೂತೀನಿ ಮನೆಯಲ್ಲಿ. ಯಾಕೆ ಆಚಾರ್ಯ ಪಾಠ ಪ್ರವಚನ ಬಿಟ್ಟಿಲ್ಲ? ಎಲ್ಲ ದೇವರೇ ಐತಪ್ಪು ಏನದು ಅಂದ್ರೆ ಸರಿಯಾಗಿ ಸಿದ್ಧ ಅಂತ ಅರ್ಥ ಮಾಡಿಕೊಂಡಿಲ್ಲ. ಅಂದರೆ ಮಾಡಬೇಕಾದನ್ನ ಬಿಟ್ಟಾಗ ಅಂದರೆ ಬಿಡಿಸಿದಾಗ ಕರ್ಮ ಪಶ್ಚಾತ್ತಾಪ ಭಗವಂತ ಕೊಟ್ಟೇ ಕೊಡ್ತಾನೆ. ಅಯ್ಯೋ ಬ್ರಾಹ್ಮಣನಾಗಿದ್ದೇನೆ ಪಾಠ ಪ್ರವಚನ ಮಾಡುತ್ತಾ ಇಲ್ಲ ಹೀಗೆ ಬಿದ್ದಿದ್ದೇನೆ ಎಂಬ ದುಃಖ ದೇವರು ಕೊಟ್ಟೇ ಕೊಡ್ತಾರೆ. ಅದನ್ನೇ ಪಶ್ಚಾತ್ತಾಪ ಪಡುವುದು ಹೇಳುತ್ತಾರೆ. ಕ್ಷತ್ರಿಯರು ರಾಜ್ಯ ಆಡದಿದ್ದರೆ ಅವರಿಗೆ ದುಃಖ ಬರಬೇಕು. ವೈಶ್ಯರಿಗೆ ಅವರವರ ಕರ್ಮ ಏನೇನು ವಿಶೇಷವಾಗಿರ್ತಕ್ಕಂತಹ ಅಂಗಡಿ ನೋಡಿಕೊಳ್ಳೋದು ಏನಿದೆ ಹೋಗಿ ಎಲ್ಲ ಮಾಡಿ ಚೆನ್ನಾಗಿ ಮಾಡಿ ಬರಬೇಕು. ಇಲ್ಲ ದುಃಖ ಬರಬೇಕು ಪಶ್ಚಾತ್ತಾಪ ಬರಬೇಕು ಅವರಲ್ಲಿ. ಅಯ್ಯೋ ನನ್ನ ಕರ್ಮ ನಾನು ಮಾಡುತ್ತಾ ಇಲ್ಲ ಭಗವಂತ ನನ್ನ ಕ್ಷಮಾ ಮಾಡಲಿಲ್ಲ ಅಂದರೆ ಸರಿಯಾಗಿ ನೋಡಿ ಭಗವಂತ ನನ್ನೊಳಗೆ ನಿಂತು ನಾನು ಮಾಡದ ನನ್ನಿಂದ ಮಾಡಿಸಬೇಕಾದ ಕರ್ಮ ಮಾಡಿಸ್ತಾ ಇಲ್ಲ ಅಂದರೆ ನಂದೇ ಏನೋ ಕರ್ಮ ಇನ್ನ ಹೆಚ್ಚು ಕೂತಿದೆ ಸ್ವಾಮಿ ಕಳಿಯಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ. ಅದು ಸ್ವಾಮಿ ಮಾಡಿಸ್ತಾನೆ ಮಾಡಿಸಿಲ್ಲ ಏನೋ ಕರ್ಮ ಕೂತಿದೆ ಅಂತ ಅರ್ಥ ಅಷ್ಟೇ ಹೊರತು ಖುಷಿ ಬಂದಂತೆ ಏನು ಬೇಕಾದರೂ ಮಾಡಿ ಹಾ ದೇವರು ಅವನಿಂದಿಲ್ಲ. ಇನ್ನೊಂದು ದಾಸರಾಯ ಹೇಳಿದ್ದಾರೆ ಏನಂತ, ಪುಣ್ಯ ಪಾಪಗಳ ಬಿಸವ ನಡಿಗೆ ಅಂತ ಹೇಳಿದರೆ ಎರಡು ಪುಣ್ಯ ಪಾಪಗಳನ್ನು ದೇವರಿಗೆ ಅರ್ಪಣೆ ಮಾಡಿದರೆ ಪಾಪ ಭಸ್ಮವನೆ ಮಾಡಪ್ಪ ಅಂತ ಹೇಳಿದರು. ಆದರೆ ಆ ಪಾಪವನ್ನು ಅರ್ಪಣೆ ಮಾಡುವ ಕಾಲಕ್ಕೆ ಹೇಗೆ ಅಂಥ ದಾರ್ಢ್ಯದಿಂದ ಅರ್ಪಣೆ ಮಾಡಿದರೆ ಭಸ್ಮ ಮಾಡುತ್ತಾನೆ ಇಲ್ಲ ಎಷ್ಟೆಷ್ಟು ದಾರ್ಢ್ಯ ಇರುತ್ತೋ ಅಷ್ಟು ಮಾತ್ರ ಅಂಟು ಪಡೆದು ಮಿಕ್ಕ ಪಾಪ ನಮಗೆ ಲೇಪ ಆಗಿಯೇ ಆಗುತ್ತೆ. ಇಲ್ಲದಿದ್ದರೆ ಪಾಪ ಮಾಡೋದು ಕೃಷ್ಣಾರ್ಪಣೆ ಅಂದು ಹೋಗೋದು ಪಾಪ ಎಲ್ಲ ಸುಟ್ಟು ಹೋಯಿತು ಅಂತ. ಅದು ತಪ್ಪು ಕಲ್ಪನೆ. ದಾಸರಾಯರು ಹಾಗೆ ಹೇಳಿಲ್ಲ. ಸರ್ವಥಾ ದಾಸರಾಯರು ಹಾಗೆ ಹೇಳಿಲ್ಲ. ಹೌದು ದೇವರಿಗೆ ಸ್ವಾಮಿ ನೀ ಮಾಡಿಸಿದ್ದು ಹರಿಯೇ ಅಂತ ಪಾಪವನ್ನು ದೇವರ ಅಧೀನ ಚಿಂತನೆ ಮಾಡಬೇಕು ಸಮರ್ಪಣ ಅಂತ. ಅದರಲ್ಲಿ ಇದರಲ್ಲಿ ಎಷ್ಟು ಭಾಗ ಸುಡುತ್ತೀಯೋ ಏನು ಮಾಡುತ್ತೀಯೋ ಎಷ್ಟು ಅಂಟು ಕೊಡುತ್ತೀಯೋ ನಿನ್ನ ಚಿತ್ತ ಹರಿಯೇ ಅಂತ ಅರ್ಪಣೆ. ಏನು ಮಾಡಿಸಬೇಕೋ ಅದು ಮಾಡಿಸ್ತಾನೆ. ಪಾಪದ ಅಂಟು ಪಾಪ ಕರ್ಮಕ್ಕೆ ಬಂದೇ ಬರುತ್ತೆ. ಅಂಟು ಕಳೆಯುವ ಸ್ಥಿತಿ ಅಂಥ ಅನುಸಂಧಾನ ಕೊಟ್ಟಾಗ ಅದು ಹೋಗುತ್ತೆ. ತಾತ್ಪರ್ಯ ಇದು. ನಂತರ ವಿಧಿ ನಿಷೇಧಗಳು ಹೇಗೆ ಕೊಡಿಸ್ತೀರಾ? ನಿದ್ದೆ ಬರ್ತಾ ಇದೆಯಾ? ನಿದ್ದೆ ಬಂದ್ರೆ ನಾಳೆ ಬಾ. ಯಾಕಂದ್ರೆ ಚೆನ್ನಾಗಿ ತಿಳ್ಕೋಬೇಕು ಇದು ಎಂಥದ್ದು ಗೊತ್ತಾ. ಈ ವಿಷಯಗಳು ಅರ್ಥ ಆಗದಿದ್ರೆ ಸಾಧನೆಯೇ ಶುರುವಾಗಲ್ಲ. ಬರೇ ಮೇಲ್ನೋಟದ ನಾಟಕ ಆಡ್ತಾ ಇರುತ್ತೆ, ಬರೀ ನಾಟಕ. ಇದು ವಿಷಯ ಅರ್ಥ ಆಗ್ಬೇಕು. ಇಲ್ಲಿ ಬರುತ್ತೆ, ನಾವು ಅಶ್ವತಂತ್ರರಾಗವೆ, ಶುದ್ಧ ಅಶ್ವತಂತ್ರರಾಗವೆ, ವಿಧಿ ನಿಷೇಧಗಳು ನಮಗೆ ಹೇಗೆ ಕೂಡುತ್ತೆ. ಪ್ಯಾರಾಲಿಸಿಸ್ ಪೇಷಂಟ್ ಇದ್ದಾನೆ, ಏನು ಕದಲಲ್ಲ, ಏನೂ ಇಲ್ಲ. ಅವನು ನೋಡಿ ನೀವು ಕದಲಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಅವನೇ ಮಾಡ್ತಾನೆ, ಏನು ಮಾಡಲ್ಲ. ಹಾಗೆ ಜೀವ ಅಸ್ವತಂತ್ರನಾದರೆ ಶಾಸ್ತ್ರ ವಿಧಿ ಹೀಗೆ ಮಾಡು ಹೀಗೆ ಮಾಡಬೇಡ ಅಂತ ಹೇಳುತ್ತಲ್ಲ, ಅದು ಹೇಗೆ ಕೂಡುತ್ತೆ ಜೀವನಿಗೆ. ಅದು ಕೆಳಕೊಂಡು ಮಾಡುವುದಾಗಲಿ ಬಿಡೋದಾಗಲಿ ಹೇಗೆ ಮಾಡ್ತಾನೆ ಜೀವ. ಆದ್ದರಿಂದ ಕೊನೆಯಲ್ಲಿ ಬರೋದು ಶಾಸ್ತ್ರ ವಿಧಿ ನಿಷೇಧಗಳು ಹೇಳ್ತಾ ಇದೆ. ಆದ ಕಾರಣ ಜೀವನಿಗೆ ಚೂರಾದರು ಶಾಸ್ತ್ರ ಕೆಳಕೊಳ್ಳುವ ವಿಧಿಯನ್ನ ನಿಷೇಧವನ್ನ ಕೆಳಕೊಳ್ಳುವ ಸ್ವಾತಂತ್ರ್ಯ ಚೂರು ಒಪ್ಪಬೇಕು ಅಂತ ಹೇಳಿದ್ದಾರೆ. ಒಟುಕೋ ಮೀನ ನ್ಯಾಯ ಅಂತ ಹುಡುಗ ಮುಂದೆ ಆಗಿರುತ್ತೆ. ಗೋಪಿನ ಮುಂದೆ ಸಿಕ್ಕಿದ್ರೆ ಹಿಂದೆ ಹೋಗುತ್ತೆ, ಹಿಂದೆ ಸಿಕ್ಕಿದ್ರೆ ಮುಂದೆ ಬಿಚ್ಚೋಗುತ್ತೆ. ಆ ಥರ ಬರುತ್ತೆ ಶಾಸ್ತ್ರಕಾರರು. ಅಂಥ ಅವಸ್ಥೆ ಇಲ್ಲ ಅಂದ್ರು. ಏನದು? ಜೀವ ಶುದ್ಧ ಅಶ್ವತಂತ್ರನಾಗಿದ್ದೇನೆ ಅವನಿಗೆ ವಿಧಿ ನಿಷೇಧ ಕರ್ತೃತ್ವ ಅಂದ್ರು. ಇದನ್ನ ಕರ್ತೃತ್ವಾಧಿಕರಣದಲ್ಲಿ, ಕರ್ತೃತ್ವಾಧಿಕರಣ ಚಂದ್ರಿಕಾದಲ್ಲಿ ಚೆನ್ನಾಗಿ ಬಿಡಿಸಿದ್ದಾರೆ. ಈ ರಾಮಾನುಜ ಮತದವರಿದ್ದಾರೆ, ಅವರು ಹೇಳುತ್ತಾರೆ ಏನಂತ ಅಂದ್ರೆ, ಈ ಕೆಲಸ ನಡೆಯಬೇಕಾದ್ರೆ ಒಂದು ಕ್ರಿಯ ಪ್ರಯತ್ನ ಅಂತ ಆಗಬೇಕಾದ್ರೆ, ಒಂದು ಕೆಲಸ ಆಗಬೇಕಾದ್ರೆ ಪ್ರಯತ್ನ ಬೇಕು, ನಂತರ ಕೆಲಸ ಆಗಬೇಕು. ಆ ಪ್ರಯತ್ನ ನಂದೇ, ನಾ ಮಾಡ್ತೀನಿ ಪ್ರಯತ್ನ, ನಂತರ ದೇವರು ಬರಲಿ ಅಂತ ಹೇಳುತ್ತಾರೆ ವ್ಯಾಸರಾಜರು. ಹೇಳುತ್ತಾರೆ ಪ್ರಯತ್ನಕ್ಕೆ ನೀನಾದ್ರೆ ಮಿಕ್ಕದ್ದೆಲ್ಲ ನೀನೇ ಮಾಡ್ಕೋಬಹುದಯ್ಯ, ಅದು ಮಾಡಲಿಕ್ಕೆ ಏನಂತೆ, ಪ್ರಯತ್ನಕ್ಕೆ ಮಾತ್ರ ನೀನು, ನಂತರ ಅವನ, ಇದೆಲ್ಲಿ ನ್ಯಾಯ ಅಂತ ಹೇಳುತ್ತಾರೆ. ಅವಾಗ ಅವನು ಹೇಳ್ತಾನೆ ವಿಧಿ ನಿಷೇಧಗಳು ಜೀವನಿಗೆ ಹೇಳಬೇಕಲ್ಲ, ವಿಧಿ ನಿಷೇಧಗಳು ಜೀವನಿಗೆ ಹೇಳಬೇಕಾದ್ರೆ ಚೂರ ಆದರೂ ಸ್ವಾತಂತ್ರ್ಯ ಬೇಡವೇ ಅಂತ ಕೇಳಿದರೆ ವ್ಯಾಸರಾದರು ಹೇಳುತ್ತಾರೆ ನಿನಗೆ ವಿಧಿ ನಿಷೇಧಗಳು ಹೇಳಲಿಕ್ಕೆ ಚೂರ ಆದರೂ ಸ್ವಾತಂತ್ರ್ಯ ಬೇಕು ಅಂದರೆ ಆ ವಿಧಿ ನಿಷೇಧಗಳನ್ನು ದೇವರೇ ಹೇಳು ಅಂತಾರೆ. ಪೂರ್ತಿ ಸ್ವಾತಂತ್ರ್ಯ ಕೂತಿದೆಯಲ್ಲ ಅವನಿಗೆ ಹೇಳು ಅಂತಾರೆ. ಅಂದರೆ ಅವಾಗ ನಿರ್ಣಯ ಮಾಡುತ್ತಾರೆ ಚೂರು ಸ್ವಾತಂತ್ರ್ಯ ಇಲ್ಲದ್ದರಿಂದಲೇ ವಿಧಿ ನಿಷೇಧಗಳಿಗೆ ಜೀವ ಬದ್ಧ ಅಂತ ಉತ್ತರ ಕೊಡ್ತಾರೆ. ಸರಿ ಬದ್ಧ ಅಂತ ಹೇಳಿದರೆ ಆ ವಿಧಿ ನಿಷೇಧಗಳನ್ನು ಅವನು ತಿಳ್ಕೊಂಡು ಮಾಡುವುದು ಹೇಗೆ ಅದು ತೋರಿಕೊಡಿ. ಅಲ್ಲ ಅಲ್ಲ ಹೇಳ್ತೇನೆ ಎಲ್ಲೂ ಬರುತ್ತೇನೆ. ಆ ದೇವನು ಬಿಡಿಸ್ಬೇಕಾಗಿದೆ ಎಲ್ಲ ದೇವರಲ್ಲೇ ಕೂತೀವಿ ನೋಡಿ. ಏನ್ಪಾರ್ಥ ಎಲ್ಲ ಅಲ್ಲ, ಅಪಾರ್ಥವೇ ದೇವ, ಇನ್ಯಾವುದೋ ಅಲ್ಲ. ಅಲ್ಲಿ ಹೇಳುತ್ತಾರೆ ಆ ವಿಧಿ ನಿಷೇಧಗಳನ್ನ ಜೀವ ಗ್ರಹಣ ಮಾಡಬೇಕು, ಸ್ವಾತಂತ್ರ್ಯ ಇಲ್ಲ. ಆವಾಗ ಒಂದು ಶಬ್ದ ಬಂತು ದತ್ತ ಸ್ವಾತಂತ್ರ್ಯ ಅಲ್ವಾ. ಯಾರೋ ಅಂದ್ರು ದತ್ತ ಸ್ವಾತಂತ್ರ್ಯ ದೇವ್ ಎರಡು ಮುಕ್ಕಾಲು ಕಾಲು ಹಾಗೆ ಮಾಡಿ ಎಲ್ಲರಿಗೂ ಕೊಟ್ಟ, ಅದರಿಂದಾಗಿ ನಾವು ನಮ್ಮ ಕೈ ಕಾಲು ಕದಲಿಸ್ಕೊಂಡು ಎಲ್ಲ ಮಾಡಿ ಆ ರೀತಿಯಾಗಿ ಪ್ರಯತ್ನ ಮಾಡಬಹುದು ಅಂತ ತಲೆಯಲ್ಲಿ ಕಲ್ಪನೆ ತುಂಬ ಕೂತಿದೆ. ಅದಕ್ಕೆ ಇದು ವಿಷ್ಣು ರಹಸ್ಯದಲ್ಲಿ ಹೇಳಿದ್ದು. ವಿಷ್ಣು ರಹಸ್ಯದಲ್ಲಿ ದತ್ತ ಸ್ವಾತಂತ್ರ್ಯದ ಬಗ್ಗೆ ಬಂದರು. ಆ ದತ್ತ ಸ್ವಾತಂತ್ರ್ಯ ಅಂದ್ರೆ ಏನು ಅಂದ್ರೆ ದಾಸರಾಜ್ ಬಿಡಿಸ್ತಾರೆ ಶ್ರೀಹರಿ ತನ್ನೊಳಗಿದ್ದ ಅಪಾರ ಸ್ವಾತಂತ್ರ್ಯ ಗುಣ. ಈಗ ಒಂದಂತೂ ಅರ್ಥ ಆಗುತ್ತೆ ಗುಣ ಅಂದ ಕೂಡಲೇ. ಮೆಣಸಿನಕಾಯಿ ಅದರ ಗುಣ ಖಾರ, ಮೆಣಸಿನಕಾಯಿಯಿಂದ ಖಾರವೇ ಬೇರು ಮಾಡಲಿಕ್ಕಾಗಲ್ಲ. ದೇವರ ಗುಣ ಸ್ವಾತಂತ್ರ್ಯ ದೇವರನ್ನು ಬೇರು ಮಾಡಲಿಕ್ಕಾಗಲ್ಲ. ಆಗತ್ತ ಮತ್ತೆ ಬೇರು ಮಾಡಿ ಅದರ ತುಂಡು ತುಂಡು ಮಾಡಿ ಒಬ್ಬರಿಗೆ ಎರಡು ಮುಕ್ಕಾಲು ಒಬ್ಬರು ಮೂರು ಮುಕ್ಕಾಲು ಕೊಟ್ಟ ಅಂತ ಬರೀತಾರಲ್ಲ ದತ್ತ ಸ್ವಾತಂತ್ರ್ಯ ಬಂದಿಯಲ್ಲಿ, ಅದಕ್ಕೆ ಗತಿ ಏನು ಅಂದ್ರೆ ಹೇಳಿದ್ದು ಅರ್ಥ ಬೇರೆ ಹೋಗಿದೆ. ಏನರ್ಥ? ಇಷ್ಟು ಅಲ್ಲಿ ಏನು ಮಾಡುತ್ತಾರೆ, ಬ್ರಹ್ಮದೇವರು ಮೊದಲುಕೊಂಡು ಎಲ್ಲ ಜೀವರು ಅಸ್ವತಂತ್ರರೇ, ಹೌದಾ? ಎಲ್ಲರಿಂದ ಕೆಲಸ ಆಗಬೇಕು. ಅವಾಗ ಏನು ಮಾಡಿದ, ದತ್ತ ಸ್ವಾತಂತ್ರ್ಯ ರೂಪೇಣ ಜೀವೇ ಪ್ರವೇಶ ಅಂತ ದೇವ ಒಳಗೆ ತೂರಿದ, ತೂರಿ ನಿಂತ, ಅವರ ಕೈ ಕಾಲು ಕದಲಿಸೋದು ಶ್ವಾಸ ಬಿಡಿಸೋದು ಮೊದಲಾದ ಸಕಲ ಕರ್ಮ ಮಾಡಿಸಿದ. ಆ ಮಾಡಿಸಲಿಕ್ಕೆ ದೇವರು ಖರ್ಚು ಮಾಡಿದ ತನ್ನ ಶಕ್ತಿ ಪರ್ಸೆಂಟೇಜ್ ಅದು ದತ್ತ ಸ್ವಾತಂತ್ರ್ಯ. ಅಂದರೆ ಆತ ಏನೋ ತಂದು ಕತ್ತರಿಸಿಕೊಟ್ಟ ಟ್ಯಾಬ್ಲೆಟ್ ಥರ ನಾವು ನುಂಗಿದುವು, ಅದರಿಂದ ನಮ್ಮ ಪಾಡಿಗೆ ನಾವು ಕೈ ಕಾಲು ಕದಲಿಸಿಕೊಂಡು ಎಲ್ಲ ಮಾಡುತ್ತೇವೆ ಎಂಬುದು ಶುದ್ಧ ತಪ್ಪಾದ ತಿಳುವಳಿಕೆ. ಇದು ಚೆನ್ನಾಗಿ ಬ್ರಷ್ಟಾಗಿ ಕಳೆದಿದೆ. ಯಾಕಂದ್ರೆ ನಮಗೆ ಯಾರ ಸ್ವಾತಂತ್ರ್ಯ ಇಲ್ಲ, ದೇವ ಸ್ವಾತಂತ್ರ್ಯ ಕೊಟ್ಟ ಅಂತಲ್ಲ, ಕೊಟ್ಟ ಅಂದ್ರೆ ಒಳಗಿಟ್ಟು ತನ್ನ ಶಕ್ತಿ ಖರ್ಚು ಮಾಡಿ ನಮ್ಮಿಂದ ಕೆಲಸ ಮಾಡಿಸಿದ. ಹೇಗೆ ಕೆಲಸ ಮಾಡಿಸ್ತಾನೆ? ಅಪ್ಪ ಮಗನ ಕೈ ಹಿಡಿದು ಅಕ್ಷರಾಭ್ಯಾಸ ಮಾಡಿಸಿದಂತೆ ನಮ್ಮ ಕೈ ಹಿಡಿದು ಎಲ್ಲ ಕಾರ್ಯ ಮಾಡಿಸ್ತಾನೆ. ಆ ಮಾಡಿಸಲಿಕ್ಕೆ ತಾನು ಖರ್ಚು ಮಾಡಿದ ಶಕ್ತಿಯೇ ದೇವರ ದತ್ತ ಸ್ವಾತಂತ್ರ್ಯ ಪರ್ಸೆಂಟೇಜ್. ಬ್ರಹ್ಮದೇವರಲ್ಲಿ ಎಷ್ಟು ಶಕ್ತಿ ಖರ್ಚು ಮಾಡುತ್ತಾನೋ ಅಷ್ಟು 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 ಎಲ್ಲೆಲ್ಲಿ ಎಷ್ಟೆಷ್ಟು ತನ್ನ ಶಕ್ತಿ ಪ್ರಕಟ ಮಾಡಿ ಅದು ಕೂಡ ಶಕ್ತಿ ಕೊಡುವುದಿಲ್ಲ, ತಾನೇ ಖರ್ಚು ಮಾಡಿ ಅವರ ಕೈಯಿಂದ ಕೆಲಸ ಮಾಡಿಸ್ತಾನೆ. ಹಾಗಾದ್ರೆ ಏನಾಯಿತು? ಜೀವ ಶುದ್ಧ ಅಸ್ವತಂತ್ರ, ವಿಧಿ ನಿಷೇಧಗಳು ಕೂಡಬೇಕು. ಕೂಡಬೇಕಾದರೆ ಅವನಿಗೆ ದತ್ತ ಸ್ವಾತಂತ್ರ್ಯ ಅನ್ನೋದು ಇಲ್ಲ, ಅಂದರೆ ಅವನಿಗೇನು ಕೊಡೋದಿಲ್ಲ. ಅಂಥ ಕಾಲಕ್ಕೆ ವಿಧಿ ನಿಷೇಧಗಳು ಜೀವ ಗ್ರಹಣ ಮಾಡೋದು ಹೇಗೆ ಅಂದರೆ ಗೀತಾದಲ್ಲಿ ಅದ್ಭುತವಾಗಿ ಆಚಾರ್ಯರು ಎಲ್ಲ ಸ್ಪಷ್ಟವಾಗಿ ಹೇಳುತ್ತಾರೆ. 18ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಏನು ಹೇಳುತ್ತಾರೆ ಅಲ್ಲಿ? ಅನೇಕ ಅಧ್ಯಾಯಗಳನ್ನು ಹೇಳುತ್ತಾರೆ. ಇಷ್ಟು ಒಳಗೆ ಭಗವಂತ ಇರ್ತಾನೆ ಅದಂತೂ ಗೊತ್ತಾಯ್ತಲ್ಲ, ಅದನ್ನು ಹೇಳುತ್ತಾರೆ. ಜ್ಞಾನ ಇಚ್ಛಾಧಿಕಂ ಉತ್ಪಾದಯತಿ. ನಮಗೆ ವಿಧಿಯನ್ನು ಒಂದು ಕಡೆ ಹೇಳಿದ, ನಮ್ಮೊಳಗೆ ಕೂತ ಆ ವಿಧಿಯನ್ನು ತಿಳಿಸಿದ. ತಿಳಿಸ್ಬೋದಾ? ತಿಳಿಸಿದ. ಆದ ಮೇಲೆ ವಿಧಿಯನ್ನು ಕುರಿತು ಇಚ್ಛೆಯನ್ನು ಕೊಟ್ಟ. ಸರಿ, ತಿಳಿಸಿದ, ಇಚ್ಛೆ ಕೊಟ್ಟ, ಮಾಡೋದು ಹೇಗ್ರಿ ಅಂದ್ರೆ ಕಾರಿತಮೇವ ಈಶ್ವರೇಣ ಅಂತ ಆಚಾರ್ಯ ಶಬ್ದಾಗ್ತಾರೆ. ಸ್ವಾಮಿಯಿಂದಲೇನೆ ಎಲ್ಲ ನಡೆದು ಹೋಗುತ್ತೆ, ಸ್ವಾಮಿಯೇ ಆ ಕಾರ್ಯ ಮಾಡಿಸಿ ಬಿಡುತ್ತಾನೆ. ಹಾಗಾದರೆ ವಿಧಿ ನಿಷೇಧಗಳು ಶುದ್ಧ ಅಸ್ವತಂತ್ರನಾದ ಜೀವನಿಗೆ ಹೇಗೆ ಕೂಡಿಸ್ತೀರಾ ಅಂದರೆ, ಭಗವಂತ ಜೀವನದಲ್ಲಿ ತಾನೇ ಇದ್ದುಕೊಂಡು ವಿಧಿಯನ್ನ ಗ್ರಹಣ ಮಾಡುವಂತೆ ಮಾಡುತ್ತಾನೆ, ತಿಳುವಳಿಕೆ ಕೊಡುತ್ತಾನೆ, ಇಚ್ಛಾ ಹುಟ್ಟಿಸ್ತಾನೆ. ಅವನ ಇಂದ್ರಿಯಗಳಲ್ಲಿ ತನ್ನ ಅವಯವಗಳನ್ನಿಟ್ಟು ದೇವತೆಗಳ ಮೂಲಕ ಮಾಡಿಸ್ತಾನೆ. ಈ ರೀತಿಯಲ್ಲಿ ವಿಧಿ ಗ್ರಹಣ ಮಾಡಿಸ್ತಾನೆ, ನಿಷೇಧವನ್ನ ಬಿಡಬೇಕು ಅಂತ ಬಿಡಿಸ್ತಾನೆ. ಈ ರೀತಿ ವಿಧಿ ನಿಷೇಧಗಳು ಅಸ್ವತಂತ್ರನಾದ ಜೀವನಿಗೇನೆ ಚೆನ್ನಾಗಿ ಕೊಡುವಾಗ ಅದಕ್ಕಾಗಿ ಚೂರು ಸ್ವಾತಂತ್ರ್ಯ ಬೇಕು ಅಂತ ಯಾಕೆ ಕೇಳುತ್ತೀರಾ ಅಂತ ಸ್ಪಷ್ಟವಾಗಿ ಅನೇಕ ಟಿಪ್ಪಣಿಕಾರರು ಹೊಡೆದಂತೆ ಬರೀತಾರೆ. ಜೀವನಿಗೆ ಚೂರು ಸ್ವಾತಂತ್ರ್ಯ ಇಲ್ಲದರಿಂದಲೇ ಅವನಿಗೆ ವಿಧಿ ನಿಷೇಧ ಬದ್ಧತ್ವ. ಇಲ್ಲೇನಾಗ್ತಾ ಇದೆ? ಆ ವಿಧಿ ನಿಷೇಧಗಳನ್ನ ಜೀವನಿಗೆ ಕೂಡಿಸಬೇಕು. ಹೇಗೆ ಕೂಡಿಸಬೇಕು ಅಂದ್ರೆ, ಇವನ್ ಚೂರು ಸ್ವಾತಂತ್ರ್ಯ ಒಪ್ಪಿದರೆ ಹೊರತು ಕೂಡಲ್ಲ ಅಂತ ತಲೆಗೆ ಬಂತು. ಅದನ್ನ ಚೆನ್ನಾಗಿ ಬ್ರಷ್ ಹಾಕಿ ಬಿಡ್ತಾರೆ. ಏನು ಬೇಕಾಗಿಲ್ಲ, ದೇವರೇ ಒಳಗಿದ್ದು ಗ್ರಹಣ ಮಾಡಿಸಿ ಇಚ್ಛಾ ಕೊಟ್ಟು ಅನುಷ್ಠಾನ ಮಾಡಿಸ್ತಾ ಇದ್ದಾನೆ. ಇದು ವಿಧಿ ನಿಷೇಧಗಳು ಅಸ್ವತಂತ್ರನಾದ ಜೀವನಿಗೆ ಕೂಡಿಸುವ ರೀತಿ. ಪ್ರಯತ್ನವು ಕೂಡ ಭಗವಂತನೇ ನಿಂತು ಮಾಡಿಸ್ತಾನೆ. ಆ ಭಗವಂತನೇ ಪ್ರಯತ್ನ ಮಾಡಿಸ್ತಾ ಇಲ್ಲಿ ಬರುತ್ತೆ. ಭಗವಂತ ಮಾಡಿಸ್ತಾನೆ. ಎಲ್ಲ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಕೂಡಲೇ ಕೆಲವರು ಪ್ರಶ್ನೆ ಮಾಡ್ತಾರೆ. ಅಲ್ಲ, ಎಲ್ಲ ದೇವರೇ ಮಾಡಿಸೋದಾದ್ರೆ ನನ್ನಿಂದ ಮಾಡಿಸಲಿ ಅವನಿಂದ ಬಿಡಿಸಲಿ ಅಂತ ಪ್ರಶ್ನೆ ಮಾಡುವರು ಬಂದರೆ ಆಚಾರ್ಯರು ಬೇರೆ ಕಡೆಯಿಂದ ಪ್ರಮಾಣ ತೆಗೆದು ತೋರಿಸ್ತಾರೆ. ಇದೇ ವಾಕ್ಯ, ಯಾವನಾದರೆ ದೇವರೇ ಸ ಎಲ್ಲವನ್ನ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಇವನಿಂದ ಮಾಡಿಸಲಿ ನನ್ನಿಂದ ಬಿಡಿಸಲಿ ಅಂತ ಯಾರಾದರೆ ಹೇಳಿದರೆ ಅಂಧಾತ್ಮಸ್ಯೆಗೆ ಹೋಗ್ತೀಯಾ ಅಂತ ಅವನಿಗೆ ಹೇಳಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದ ಕಾರಣ ಅಲ್ಲಿ ವಿಶೇಷವಾಗಿ ಇಷ್ಟೆಲ್ಲ ದೇವರೇ ಮಾಡಿಸ್ತಾರೆ ಅಂತ ಗೊತ್ತಾಯಿತು. ವಿಧಿ ಹೇಗೆ ಬರ್ತಾ ಇದೆ, ಇಷ್ಟು ಹೇಳಿದ್ರೆ ದೇವರೇ ಮಾಡಿಸ್ತಾರೆ ಅಂತ ಹೇಳಿ ನೀವು ಕೇಳಿದ್ರೆ ಆಚಾರ್ಯ ಇಷ್ಟು ರೂಪಗಳು ಹೇಳಿದ್ದೀರಲ್ಲ ನಾನು ಹೇಗೆ ನೆನಪಿರಬೇಕು, ನಾನು ಉತ್ತರ ಕೊಡ್ತೀನಿ. ದೇವರೇ ಮಾಡಿಸ್ತಾರ ಅಂತ ಹೇಳಿದ ಮೊದಲು ನೀವು ಪ್ರಯತ್ನ ಮಾಡಿ ನಾಳೆ ನೆನಪಿಟ್ಟುಕೊಳ್ಳಿ ಇಷ್ಟೆಲ್ಲ ಹೇಳಿದೆ. ಮತ್ತೆ ತಕ್ಕಂತ ಕೇಳಬೇಕಾ ಇಲ್ಲ, ಇಲ್ಲ ದೇವರೇ ಮಾಡಿಸ್ತಾರ ಅಂತ ಹೇಳಿ ನೀವು ಮಾಡಿ ಅಂತ ಹೇಳ್ತೀರಲ್ಲ ಸರಿಯ ಅಲ್ವಾ? ಅಲ್ಲೇ ರಹಸ್ಯ ಬರ್ತಾ ಇದೆ. ವಿಧಿ ಎಲ್ಲ ಶಾಸ್ತ್ರದ ಹೇಗೆ ಬರ್ತಾ ಇದೆ, ನೀ ಮಾಡು ನೀ ಮಾಡು ನೀ ಮಾಡು ಅಂತ ಅಲ್ಲಿ ಎರಡು ದೇವತೆ ಹೊರಟಿದೆ. ಭಗವಂತ ಹಾಗೇ ಉಪದೇಶ ಕೊಡಿಸ್ತಾನೆ. ಯಾಕೆ ಅಂದರೆ ಬೆಳಿಗ್ಗೆ ಕೂಡಲೇ ಎಲ್ಲರಿಗೂ ಕೂಡ ತಾನೇ ಮಾಡಿಸ್ತಾ ಇದ್ದೀನಿ ಎಂಬುದು ಕಳೆದು ಬಿಡ್ತಾನೆ. ಕಳೆದು ಬಿಟ್ಟು ಏನು ಮಾಡ್ತಾನೆ, ನಾ ಮಾಡಬೇಕು ನಾ ಮಾಡಬೇಕು ಹೊರಡ್ತೀನ ಆ ಮಾಡಲಿಕ್ಕೆ ಹೊರಟಾಗ ನೀನು ಏನೋ ಇಡ್ಲಿಕ್ಕೆ ಹೋಗಿದ್ದೀನಿ ಪಾತ್ರೆ ಅದು ಬಿದ್ದೋಗ್ತಾ ಇದೆ. ಯಾರು ಬಂದರು, ಏ ಹಾಗಾಗಿದೆ ಸರಿ ಹೇಳು, ನಾ ಇದು ಬಿಡ್ತೇನೆ ಇದು ಮಾಡ್ತೇನೆ ಬಿಡ್ತೇನೆ ಅಂತ ಹೋಗ್ತಾ ಇದ್ದೀರಲ್ಲ, ನಿಮ್ಮ ಉಪದೇಶ ಹೇಗೆ ಬಂತು, ಮಾಡು ಬಿಡು ಅಂತಲೇನೆ. ಅಂದರೆ ಸ್ವಾಮಿ ಮಾಡು ಬಿಡು ಅಂತಲೇನೆ ಉಪದೇಶ ಕೊಡಿಸ್ತಾನೆ. ನಿಮ್ಮಲ್ಲಿ ನಿಂತು ನಾ ಮಾಡಬೇಕು ಬಿಡಬೇಕು ಅಂತಲೇನೆ ಗ್ರಹಣ ಮಾಡಿಸ್ತಾನೆ, ಹಾಗೆ ನಿಮ್ಮಿಂದ ಮಾಡಿಸ್ತಾನೆ. ಇದು ಚಾಲನೆ, ಭಗವಂತ ನಡೆಸುವ ರೀತಿ. ಅದಕ್ಕೆ ಉಪದೇಶಗಳು ಯಾವಾಗಲೂ ಹೀಗೆ ಬರುತ್ತೆ. ಅದಕ್ಕೆ ಬಂದವರೆಲ್ಲರೂ ಕೂಡ ಯಾರೇ ಸ್ವಾಮಿ ಬರಲಿ ಏನೇ ಬರಲಿ ಅವರು ಹೇಳ್ತಾರೆ ಎಲ್ಲ ದೇವರೇ ಮಾಡಿಸೋದು, ಆದರೆ ನಿಮ್ಮ ಪ್ರಯತ್ನ ನೀವು ಮಾಡಿ ಅಂತ ಅರ್ಥ. ಅಂದ್ರೆ ಅರ್ಥ ಏನು, ಅದಕ್ಕೆ ಆಚಾರ ಹೇಳ್ತಾರೆ ನೀವು ನಿಮ್ಮ ಪ್ರಯತ್ನ ಮಾಡಲೇಬೇಕು. ಆ ಮಾಡೋ ಕಾಲಕ್ಕೆ ವಿಷ್ಣೋ ವಶಂ ಇತ್ಯೇವ ಜಾನ
ಎರಡನೇ ಭಾಗ ಅರ್ಧ ನಿದ್ದೆ ಹೋಯ್ತಾ.
ಭಗವಂತ ಉಪದೇಶ ಕೊಡಿಸೋದು ಹೀಗೆ. ಇನ್ನೊಂದು ದೃಷ್ಟಿ ಉಪದೇಶ. ಉಪದೇಶ ಯಾವ ದೃಷ್ಟಿಯಲ್ಲಿ ಕೊಡಬೇಕು ಅಂದರೆ ಶಾಸ್ತ್ರ ದೃಷ್ಟಿಯಾದ ಉಪದೇಶ. ಶಾಸ್ತ್ರದ ದೃಷ್ಟಿಯಿಂದ ಉಪದೇಶ ಮಾಡುತ್ತಂತೆ. ಏನು ಶಾಸ್ತ್ರ ದೃಷ್ಟಿ? ಅದಕ್ಕೆ ಆಚಾರ್ಯರು ಬರೆದರು ಶಾಸ್ತ್ರ ಅಂದರೆ ಅಂತರ್ಯಾಮಿ ಅಂತ ಹೇಳಿದರು. ಅಂತರ್ಯಾಮಿ ದೃಷ್ಟಿಯಾದ ಉಪದೇಶ. ಉಪದೇಶ ಹೊರಟದ್ದು ಇವಾಗ ನೀವಿದ್ದೀರ, ನಾಳೆ ವಿಶೇಷವಾಗಿ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ನಾನು ನಿಮಗೆ ಹೇಳ್ತಾ ಇದ್ದೇನೆ, ಹೇಳುವಾಗ ನಾನು ಯಾರು ಹೇಳಬೇಕು? ನೀವು ಅಸಮಂತರು, ನಿಮ್ಗೆ ಹೇಳಿದ್ರು ಉಪಯೋಗ ಇಲ್ಲ. ಯಾರು ಹೇಳಬೇಕು? ಹೇಳುವವರ ತಲೆಯಲ್ಲಿ ಏನಿರಬೇಕು? ಇವರಲ್ಲ, ಇವರಿಂದ ಸ್ವಾಮಿ ಮಾಡಿಸ್ತಾನೆ ಅಂತ ಎಚ್ಚರ ಅವರಿಗಿರುತ್ತೆ. ಅದಕ್ಕೆ ಬಿಂಬನ ದೃಷ್ಟಿಯಲ್ಲಿ ಉಪದೇಶ ಕೊಡುತ್ತಾರೆ. ಸ್ವಾಮಿ ಮೇಲ್ನೋಟಕ್ಕೆ ಹೇಗಿರುತ್ತೆ, ನೀವು ನಾಳಿಂದ ಮಾಡಿ. ಆದರೆ ನನ್ನೊಳಗಿರಬೇಕಾಗಿದೆ ಇವರನ್ನು, ಇವರೊಳಗಿರೋ ಪದರಂತ ಇವರಿಂದ ಮಾಡಿಸಯ್ಯ ಅಂತ ಉಪದೇಶ ಹೊರಟರೆ ಆಗ ಒಳಗಿರುವ ಪದವಂತ ನಿಮ್ಮಲ್ಲಿ ಪಡೆದಿರುತ್ತಾನೆ. ಇಲ್ಲ, ನಾನು ಎಷ್ಟು ಕಾಲ ನಿಮ್ಮನ್ನೇ ನೋಡಲ್ಲ, ನೀವು ಮಾಡಿ, ನೀವು ಮಾಡಿ, ನೀವು ಮಾಡಿದ್ದೇವೆ. ಅದು ಶಾಸ್ತ್ರ ದೃಷ್ಟಿಯಲ್ಲಿ ಉಪದೇಶ ಅಂದರೆ ಜ್ಞಾನಿಗಳು ಕೊಡೋದು ಹೀಗೆ ಭಗವಂತ ನುಡಿಸ್ತಾ ಇದ್ದಾನೆ ಅಂತ ತಿಳಿದು ಈ ಉಪದೇಶ. ಹಾಗಾದ್ರೆ ದೇವರಿಗೆ ಉಪದೇಶ ಹೇಳ್ತೀರಾ ಅಂದ್ರೆ ಅಲ್ಲ, ನೀ ಮಾಡುವಂತ ದೇವರಿಗೆ ಉಪದೇಶ ಅಲ್ಲ, ಇವರಿಂದ ನೀನು ಮಾಡಿಸಯ್ಯ ಅಂತ ಪ್ರಾರ್ಥನೆ. ಅದಕ್ಕೆ ಭಗವಂತನ ದೃಷ್ಟಿಯಲ್ಲಿ ಇವಾಗ ಪ್ಯಾರಾಲಿಸಿಸ್ ಪೇಷಂಟ್ ಬಾಗಿಲಿಗೆ ಅಡ್ಡ ಮಲಗಿದ್ದಾನೆ, ಮತ್ತೆ ಅವನು ಕದಲಬೇಕಾದ್ರೆ ಯಾರು ಹೇಳಬೇಕು? ಯಾರು ತಂದು ಅವನನ್ನ ಮಲಗಿಸಿದ್ದಾರೋ ಕರ್ಕೊಂಡು ಬಂದು ಅವರಿಗೆ ಹೇಳಬೇಕು. ಯಾರು ಹೇಳ್ತೇವೆ? ಅಪ್ಪ ಚೂರು ಕರ್ಕೊಂಡು ಹೋಗಿ. ಆದರೆ ಮನೆಯಲ್ಲಿ ಸ್ವಲ್ಪ ಈ ಜಾತಿ ಇರುತ್ತೆ ನೋಡಿ, ಏನು ತುಂಬ ಕೆಲಸ ಇರುತ್ತೆ, ಸ್ವಲ್ಪ ಆಚೆ ಅವ್ರ ಮೇಲೆ ಸಿಟ್ಟು ಇರುತ್ತೆ, ಬೇಸರ ಇರುತ್ತೆ, ಈ ಚೈರು ಮಧ್ಯೆ ಇರುತ್ತೆ, ತಂದಿಟ್ಟಿರ್ತಾರೆ. ಯಾರಿಟ್ಟಿದ್ದಾರೆ ಗೊತ್ತು, ಅವ್ರು ಹೇಳಲ್ಲ, ತಮಾಷೆ ಹೇಳ್ತಾ ಇದ್ದೇನೆ. ದರಿದ್ರ ಚೈರು ಇಲ್ಲಿ ಬಂದು ಕೂಡುತ್ತೆ ಅಂಬಲ್ಲ, ಅಂದ ಕೂಡ ಅರ್ಥ ಏನು? ತಂದಿಟ್ಟವರಿಗೆ ಬೈಲತ್ತು, ಅವ್ರು ಬಂದು ಸರ 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 ಚೈರ್ ತಗೊಂಡೋಗ್ತಾರೆ, ಮತ್ತೆ ಅವ್ರಿಗೆ ಬೈಲ್ವ? ಚೈರ್ನೇ ಬೈದದ್ದು, ಮುಟ್ಟಿದ್ದಲ್ಲಿ ಬಿಸಿ ಅಲ್ಲಿ. ಹಾಗಾದ್ರೆ ಉಪದೇಶ ಎಲ್ಲಿಗೆ? ಈ ಚೈರ್ ತರ ಇರುವ ನಾವು ಕದಲಬೇಕಾದರೆ ಸ್ವಾಮಿಗೆ, ಸ್ವಾಮಿ ಇವರಿಂದ ಮಾಡಿಸು ಅಂತ ಒಳಗಿದ್ದವರು ರಾಷ್ಟ್ರವಾಗಿ ಕೊಡುತ್ತಾರೆ ಉಪದೇಶ. ಇದೊಂದಾದರೆ ನಮಗೆ ಭಗವಂತನೇ ನೀ ಮಾಡು ಅಂತ ಹೇಳಿಸಿದರೆ ಆ ಕಾಲದಲ್ಲಿ ಆ ವಿಶೇಷವಾಗಿ ಬರು. ಆದರೆ ಇದೆಲ್ಲಿ ಮಿಸ್ ಆಗ್ತಾ ಇದೆ ನಮಗೆ ಅಂದರೆ ನೀ ಮಾಡು, ನಿನ್ನ ಪ್ರಯತ್ನ ನೀ ಮಾಡು ಅಂತ ಹೇಳ್ತಾ ಇದ್ದೀವಿ. ಆದರೆ ಅದು ದೇವರ ಅಧೀನವಲ್ಲ ಎಂಬುದನ್ನು ತಿಳಿಸ್ತಾ ಇಲ್ಲ ನನ್ನಂಥವ್ರು. ಅವಾಗೇನಾಗ್ತಾ ಇದೆ, ಈ ಪ್ರಯತ್ನ ದೇವರ ಅಧೀನ, ದೇವರ ಅಧೀನ ಎಂಬುದು ನಮ್ಮಲ್ಲಿ ಬರ್ತಾ ಇಲ್ಲ. ಏನು ಬರ್ತಾ ಇದೆ ಹೇಳಿ? ಈ ಪ್ರಯತ್ನ ನಾನೇ ಮಾಡಬೇಕು, ನಾನೇ ಮಾಡಬೇಕು. ಹಾ, ನಾನು ಹೇಳಿದೆ ನಿಮ್ಮ ಪ್ರಯತ್ನ ನೀನೇ ಮಾಡಬೇಕು. ಹೌದು, ಜೀವನ ಪ್ರತಿ ಜೀವನ ದೇವರು ಮಾಡ್ತಾರೆ ಅಂದರೆ ದೇವರು ಜೀವನ ಪ್ರಯತ್ನ ಮಾಡಿಸ್ತಾರೆ. ಈಗ ನಿನ್ನ ಪ್ರಯತ್ನ ನೀ ಮಾಡು ಅಂದ್ರೆ ತಾತ್ಪರ್ಯ ಏನು ಶಾಸ್ತ್ರ ಹೇಳಿದಾಗ? ದೇವರು ಮಾಡಿಸುವ ನಿನ್ನ ಪ್ರಯತ್ನ ನೀನು ಮಾಡಲೇಬೇಕು. ಅಲ್ರಿ, ದೇವರು ಪ್ರಯತ್ನ ಮಾಡಿಸಿದ್ರೆ ಮಾಡೇ ಮಾಡ್ತೀರಲ್ಲ, ಮತ್ತು ದೇವರು ಮಾಡಿಸಿದ್ರೆ ಮಾಡು ಅಂತ ಯಾಕೆ ಹೇಳ್ತೀರಾ ಅಂದರೆ ಅದು ತಾತ್ಪರ್ಯ ದೇವರು ನನ್ನಿಂದ ಪ್ರಯತ್ನ ಮಾಡಿಸದೇನೆ ತಂದಾಕಲಿ ಅಂತ ಕೂಡಬೇಡ, ನಿನ್ನಿಂದ ಪ್ರಯತ್ನ ಮಾಡಿಸಿಯೇ ನಿನಗೆ ಕೊಡತಾನೆ ಅಂತ ಶಾಸ್ತ್ರ ಹೇಳ್ತಾ ಇದ್ರೆ ನಾವು ದೇವರೇ ದೇವರೇ ಎಲ್ಲ ಮಾಡಿ ಕೊಡಬೇಕು, ಪಾರ್ಸಲ್ ತಂದಾಕಲಿ ಅಂತಿದ್ರೆ ಅದು ಸುಧಾರಾಗ್ತು. ದೇವರೇ ನಿನ್ನಿಂದ ಮಾಡಿಸಿಯೇ ಕೊಡ್ತಾನೆ, ಸುಮ್ಮನೆ ಕೊಡಲ್ಲ ಅಂತ ಹೇಳಿ ಕೊಟ್ಟದ್ದು. ಪ್ರಯತ್ನ ಮೇಕಾಗ್ರಹವನ್ನು ಹೇಳಿದಾಗ ಏನಂತ? ನಿನ್ನ ಪ್ರಯತ್ನ ನೀ ಮಾಡಬೇಕು ಅಂದರೆ ಭಗವಂತನ ಅಧೀನವಾದ ನಿನ್ನ ಪ್ರಯತ್ನ ನೀನು ಮಾಡಿಯೇನೆ ನಿನ್ನ ಫಲ ಪಡೆಯಲಿಕ್ಕೆ ಸಾಧ್ಯ. ಇಷ್ಟ ಅರ್ಥ ಇದ್ದರೆ ದೇವರು ಮಾಡಿಸುವ ಅಂತ ಬ್ರಾಕೆಟ್ಟು ಹೊಟ್ಟೆ ಹೋಯಿತು. ನಿನ್ನ ಪ್ರಯತ್ನ ನೀ ಮಾಡು ಅನ್ಬೋದೇ ನನಗೆ ಅರ್ಥ ಆಯಿತು. ದೊಡ್ಡವರು ಹಾಗೆ ಹೇಳಿಲ್ಲ, ಮಾಮೂಲು ಹೇಳೋ ಭರದಲ್ಲಿ ನಿನ್ನ ಪ್ರಯತ್ನ ನೀನು ಮಾಡಬೇಕು ಅಂತ ಹೇಳ್ತೀವಿ. ನಿನ್ನ ಪ್ರಯತ್ನ ಅವಶ್ಯ ಕಾರ್ಯ ಮಾಡಲೇಬೇಕು. ಹೇಗೆ ವಿಷ್ಣು ವಶವಿತ್ಯೇವ ಜಾನನ್, ಶ್ರೀಹರಿಯ ವಶವೇ ಆಗಿದೆ ನಿನ್ನ ಪ್ರಯತ್ನ ಅನ್ನೋದನ್ನು ಚೆನ್ನಾಗಿ ತಿಳಿದೆ. ನಿನ್ನ ಪ್ರಯತ್ನ ನೀನು ಮಾಡಲೇಬೇಕು. ಏನು ದೇವರು ಮಾಡಿಸುವ ಪ್ರಯತ್ನ ಮಾಡಲೇಬೇಕು. ಪ್ರಯತ್ನ ದೇವರು ಮಾಡಿಸದೆ ಅವನೇ ಬಂದಾಗಲಿ ಅಂತ ನೋಡಬೇಕ. ಇಷ್ಟು ಹೇಳಲಿಕ್ಕೆ ಹೊರಟದ್ದು ತಾತ್ಪರ್ಯ. ಟೈಮ್ ಆಗ್ತಾ ಇದೆ ಹೇಳ್ತೇವೆ. ಹೌದು, ಬಿಸಿಯಲ್ಲಿ ಬಿಸಿ ಹೇಳ್ಬೇಕು, ಇಲ್ಲಾಂದ್ರೆ ಮತ್ತು ನನ್ನ ಬಿಸಿ ಇಲ್ಲ. ಚೆನ್ನಾಗಿ ಒಳ್ಳೆ ಪ್ರಶ್ನೆ. ವಿಧಿ ನಿಷೇಧಗಳೇನು ನೋಡದ ಮಾಡು ಕರ್ಮ ಪ್ರಧಾನ ಪುರುಷೇಶನಲ್ಲಿ ಭಕ್ತಿಯ ಬೇಡು ಕೊಂಡಾಡು ಅಂತ ದಾಸರಾಯ ಹೇಳ್ತಾರೆ. ಅವಾಗ ನಾವೇನ್ ಮಾಡ್ತೀವಿ, ಜ್ಞಾನ ಇದ್ರೆ ಸಾಕು, ವಿಧಿ ನಿಷೇಧ ಏನು ನೋಡಬೇಕಾಗಿಲ್ಲ, ಎಲ್ಲ ಬಿಡಬಹುದು ಅಂತ ಅಪ್ಪ ಅರ್ಥ ಮಾಡ್ಕೊಡ್ತೀವಿ. ವಿಧಿ ನಿಷೇಧಗಳೇನು ನೋಡದೆ ಮಾಡು ಎಂಬುದರ ತಾತ್ಪರ್ಯ ಇದು. ಅವರೇ ಹೇಳ್ತಾರೆ ಏನು, ದೈಹಿಕ ದೈಶಿಕ ಕಾಮಿಕ ಕರ್ಮಗಳನ್ನು ಅರಿದಹನ ಕರ್ಮಗಳುಂಟು, ಅದನ್ನು ಕೆಳಕೊಂಡು ಮಾಡು ಅಂತ ಹೇಳಿದವರು. ವಿಧಿ ನಿಷೇಧಗಳು ಏನು ನೋಡದೆ ಮಾಡು ಅಂತ ಹೇಳಿದರೆ ಅರ್ಥ ಏನಿರಬೇಕು? ವಿಧಿ ಮಾಡ್ತೀವಿ ಏನಾದರೂ, ಸರಿ ಸತ್ಯನಾರಾಯಣ ಪೂಜಾ ಮಾಡಿ, ಸಂಧ್ಯಾವಂದನೆ ಮಾಡಿ, ನಿಮ್ಮ ಗುರುಮಂತ್ರ ಮಾಡಿ. ನಾ ಮಾಡೋ ಕಾಲಕ್ಕೆ ಯಾವುದು ಮನೆ ಮಾಡಿದ್ರಲ್ಲ, ಕೃಷ್ಣಾಷ್ಟಮಿ ಮಾಡಿ, 12 ಏಕಾದಶಿ ಫಲ ಬರುತ್ತೆ ಮಾಡೋಣ. ಹಾಗೆ ಫಲ ಬೇಡಿ ವಿಧಿಯನ್ನು ಮಾಡುವುದು, ಅಥವಾ ಇದು ಮಾಡಿದ್ರ ಇಂಥ ನರಕಕ್ಕೆ ಹಾಕ್ತಾರೆ, ಇದು ಮಾಡಿದ್ರ ಇಂಥ ಹೀಗೆ ಆಗ್ಬಿಡುತ್ತೆ, ಕೈಕಾಲು ಮುರಿದೋಗುತ್ತೆ, ಅದಕ್ಕೆ ಮಾಡಬೇಡಿ ಅಂತ ನಿಷೇಧ. ಅಂದರೆ ನಿಷೇಧ ಯಾವುದಕ್ಕೆ ಮಾಡಿದ್ರು, ಏನಾಗುತ್ತೇನೋ ಅಂತ ಹೆದರಿಕೆಯಿಂದ ನಿಷೇಧ ಬಿಟ್ಟರು, ಏನೋ ಒಂದು ಪ್ರಾಫಿಟ್ ಬರುತ್ತೆ ಅಂತ ವಿಧಿ ಮಾಡ್ತಾ ಇದ್ವಿ. ನಾವೆಲ್ಲ ಹಾಗೆ ತಾನೇ ಮಾಡೋದು, ಅದು ಬಿಡಿ ಅಂದರು. ಹಾ, ಮತ್ತೇನು ಮಾಡಬೇಕು? ವಿಧಿಯನ್ನು ಮಾಡ್ತೀಯ, ಹರಿಪ್ರೀತಿಗಾಗಿ ಮಾಡುತ್ತೇನೆ. ನಿಷೇಧ ಬಿಡ್ತೀಯ, ನನಗೇನೋ ಆಗುತ್ತೆ ಅಂತ ಹೆದರಿಕೆ ಅಲ್ಲ, ಶ್ರೀಹರಿಗೆ ಅದು ಒಪ್ಪಲ್ಲ, ನಾನು ಕೆಲಸ ಮಾಡಿದರೆ ನನ್ನ ಸ್ವಾಮಿ ಒಪ್ಪಲ್ಲ, ಅದಕ್ಕೆ ಮಾಡಲ್ಲ. ಹಾಗಾದರೆ ವಿಧಿ ನಿಷೇಧಗಳು ಮಾಡಬೇಕು, ವಿಧಿಯನ್ನು ಮಾಡಬೇಕು, ನಿಷೇಧವಾದನ್ನು ಬಿಡಬೇಕು. ಯಾಕೆ ದೇವರ ಪ್ರೀತ್ಯರ್ಥವಾಗಿ ವಿಧಿ ನಿಷೇಧಗಳ ಆಚರಣೆ ಮಾಡು, ಏನೋ ಪ್ರಾಫಿಟ್ ಬರುತ್ತೆ, ಏನೋ ನನಗೆ ಅನಾಹುತ ಆಗುತ್ತೆ ಅಂತ ಈ ಎರಡನ್ನು ಮಾಡೋದು ಬಿಡೋದು ಮಾಡಬೇಡ ಅಂತ ಹೇಳುತ್ತಾ ಕೊನೆಗೆ ಪ್ರಧಾನ ಪುರುಷೇಶನಲ್ಲಿ ಭಕ್ತಿಯ ಬೇಡು ಹೇಳಿ. ಅದಕ್ಕೆ ದಾಸರಾಯರ ಮಾತನ್ನು ಅರ್ಥ ಮಾಡಿಕೋಬೇಕಾದರೆ ಶಾಸ್ತ್ರದ ಹಿನ್ನೆಲೆ ಬೇಕು. ಅಷ್ಟೇ ಅಲ್ಲ, ದಾಸರಾಯರು ಮುಂದೇನು ಹೇಳಿದ್ದಾರೆ ಹಿಂದೇನು ಹೇಳಿದ್ದಾರೆ ನೋಡಿದರೆ ಅಲ್ಲೇ ಅರ್ಥ ಆಗಿಬಿಡುತ್ತದೆ. ಮತ್ತೆ ಶಾಸ್ತ್ರಕ್ಕೆ ಓಡಿ ಮುಂದೆ ನೋಡಬೇಕಾಗಿಲ್ಲ. ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಹಿಂದು ಮುಂದೆ ನೋಡಿದರೆ ಅಲ್ಲೇ ಸ್ಪಷ್ಟ ಕೊಟ್ಟಿದ್ದಾರೆ. ಅಪಾರ್ಥ ಮಾಡಿಕೊಂಡದ್ದು, ನೋಡಬೇಕಾದ ರೀತಿ ಗೊತ್ತಿಲ್ಲದೆ ಹರಿಕಥಾನುಸಾರ ಅಪಾರ್ಥ ಮಾಡಿಕೊಂಡು ದಾಸರಾಯರೆಲ್ಲ ತಪ್ಪು ಹೇಳಿದ್ದಾರೆ ಅಂತ ಆ ಕಲ್ಪನೆ ತಪ್ಪಾಗುತ್ತೆ. ಹೌದಾ? ಒಳ್ಳೆ ಪ್ರಶ್ನೆ ಮಾಡಿದ್ದೀರಿ. ಇದು ಹೇಳಿದ್ದೆ ನಾನು ಹರಿಕಥಾನುಸಾರ ಪಾಠದಲ್ಲಿ ವಿಸ್ತಾರವಾಗಿ ಬೆಳಿಗ್ಗೆ 11:00 12:00 ತನಕ ಆನ್ಲೈನಲ್ಲಿ ಬರ್ತಾ ಇರುತ್ತೆ. ಇಂಥ ವಿಷಯಗಳು ಎಲ್ಲ ಎಲ್ಲೆಲ್ಲಿ ಸಂಶಯ ಬಂದು ಎಡವೆ ಬೀಳುತ್ತೆಯೋ ಅವೆಲ್ಲ ವಿಸ್ತಾರವಾಗಿ ಹೇಳ್ತಾ ಇದ್ದೇನೆ, ಕೇಳಬಹುದು. ಅದಕ್ಕೆ ಹೇಳಿದ್ದು ಆರಂಭದಲ್ಲಿ 1 ನಿಮಿಷ ಆರಂಭದಲ್ಲಿ ರುಚಿ ಹುಟ್ಟಿಸಲಿಕ್ಕೆ ಹೀಗೆ ಹಾಗೆ ಅಂತ ನಿಮಗೆ ಒಮ್ಮೆ ಅಂತಾರಲ್ಲ, ಅದಕ್ಕೆ ರುಚಿ ಹುಟ್ಟಿಸಲಿಕ್ಕೆ ಫಲ ಹೇಳುವುದು ಪಂಪೂರ್ತಿ ಆದ್ರೆ ಹೇಳಿಲ್ಲ. ಆದರೆ ದೇವರ ಭಕ್ತಿ ಪ್ರಧಾನ ಅಂತ ಹೇಳಿಕೊಂಡ್ರೆ ಸಾಕಲ್ಲ, ಹುಡುಗರಿಗೆ ಹೇಳೋಕ್ಕಾಗುತ್ತೆ. ಚೂರು ರುಚಿ ಹುಟ್ಟಿಸಿದ ಮೇಲೆ ಇದು ಹೇಳ್ತಿದ್ದೇನೆ ನಿಮ್ಮ